ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಇಂದಿನ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೊದಲ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಭಾಗದ 5ನೇ ಘಟಕವನ್ನು ಪಾಠ ಮಾಡುವವರು ಉಪನ್ಯಾಸಕರಾದ ರಶ್ಮಿ ಅಮ್ಮೆಂಬಳ. ಇದೀಗ ಕೇಳೋಣ 3ನೇ ಸಂಚಿಕೆ. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ಇಂದಿನ ತರಗತಿಗೆ ಸ್ವಾಗತ. ಅಂದಹಾಗೆ ವಿದ್ಯಾರ್ಥಿಗಳೇ, ತಾವೆಲ್ಲ ಪಾಠವನ್ನ ಕೇಳೋದಿಕ್ಕೆ ಸಿದ್ಧರಾಗಿದ್ದೀರಿ ಅಲ್ವೇ? ಸರಿ, ನಿಮ್ಮ ಗಮನವನ್ನ ಈ ಪಾಠದತ್ತ ಕೇಂದ್ರೀಕರಿಸಿ ಅಂತ ಹೇಳಿ ವಿನಂತಿಸಿಕೊಳ್ತಾ ಇಂದಿನ ಪಾಠವನ್ನ ಆರಂಭಿಸ್ತಾ ಇದ್ದೇನೆ. ತಾವು ಈಗಾಗಲೇ ಈ ಹಿಂದಿನ ತರಗತಿಗಳಲ್ಲಿ ಸಂಸ್ಕೃತಿ ಅಂದ್ರೆ ಏನು, ಅದರ ವ್ಯಾಖ್ಯಾನಗಳು ಯಾವುವು, ಅದರ ಗುಣಲಕ್ಷಣಗಳು ಏನೇನು ಅನ್ನೋದನ್ನ ಅರ್ಥೈಸಿಕೊಂಡಿದ್ದೀರಿ ಅಲ್ವೇ? ಮಾನವನ ಜೀವನ ವಿಧಾನದ ಪ್ರತೀಕವಾಗಿರುವಂತಹ ಸಂಸ್ಕೃತಿ ನಮ್ಮ ನಡತೆಯನ್ನು, ನಮ್ಮ ನೈತಿಕತೆಯನ್ನು, ನಮ್ಮ ರೂಢಿ ಸಂಪ್ರದಾಯಗಳನ್ನು, ನಂಬಿಕೆ ಆಚರಣೆ ಮೌಲ್ಯಾದರ್ಶಗಳು ಏನಿದೆ, ನಮ್ಮ ರಾಜಕೀಯ ಧಾರ್ಮಿಕ ಆರ್ಥಿಕ ಈ ಎಲ್ಲ ಚಟುವಟಿಕೆಗಳನ್ನು ಕೂಡ ಒಳಗೊಂಡಿದೆ. ಸಂಸ್ಕೃತಿಯ ಅಧ್ಯಯನ ಮಾಡಬೇಕಾದ್ರೆ ಅದರ ಅರ್ಥ ಗುಣಲಕ್ಷಣಗಳನ್ನು ತಾವು ಈಗಾಗಲೇ ಅರ್ಥೈಸಿಕೊಂಡಿದ್ದೀರಿ. ಮುಖ್ಯವಾಗಿ ಇಲ್ಲಿ ಸಂಸ್ಕೃತಿಯ ಮೂಲಾಂಶಗಳು ಯಾವುವು ಅನ್ನೋದನ್ನು ಕೂಡ ತಾವು ಅರ್ಥೈಸಲೇಬೇಕಾಗ್ತದೆ. ಎಚ್ ಎಂ ಜಾನ್ಸನ್ ಎನ್ನುವಂತಹ ತತ್ವಶಾಸ್ತ್ರಜ್ಞರು ಮುಖ್ಯವಾಗಿ ಜ್ಞಾನ, ನಂಬಿಕೆಗಳು, ಮೌಲ್ಯಗಳು, ನಿಯಮಗಳು, ಸಂಕೇತಗಳು, ನಿಯಮಬದ್ಧತೆಯಿಲ್ಲದ ನಡತೆಯ ಕ್ರಮಗಳು ಇವುಗಳನ್ನು ಸಂಸ್ಕೃತಿಯ ಮೂಲಾಂಶಗಳು ಅಂತ ಕರೆದಿದ್ದಾರೆ. ಮೊದಲಾಗಿ ಹೆಚ್ ಎಂ ಜಾನ್ಸನ್ ಅವರು ಹೇಳಿರುವ ಜ್ಞಾನ ಅಥವಾ ಅರಿವು ಎನ್ನುವ ಅಂಶದ ಕುರಿತಾಗಿ ತಾವು ಅರ್ಥೈಸಿಕೊಳ್ಳಿ. ಜ್ಞಾನ ಅಥವಾ ಅರಿವನ್ನು ಹೆಚ್ ಎಂ ಜಾನ್ಸನ್ ಅವರು ಸಂಸ್ಕೃತಿಯ ಮೂಲಾಂಶ ಅಂತ ಹೇಳಿ ಗುರುತಿಸಿದ್ದಾರೆ. ಆಧುನಿಕ ಅಥವಾ ಆದಿವಾಸಿ ಸಮಾಜ ಯಾವುದೇ ಇದ್ದರೂ ಕೂಡ ಸಂಸ್ಕೃತಿ ಸಾಮಾಜಿಕ ಜಗತ್ತಿನ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಅರಿವನ್ನು ಅಥವಾ ಜ್ಞಾನವನ್ನು ಹೊಂದುವಂತೆ ಮಾಡ್ತದೆ. ಈ ಸಂಸ್ಕೃತಿಯಿಂದಾಗಿ ನಮಗೆ ಸಾಮಾಜಿಕ ಜಗತ್ತಿನ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಜ್ಞಾನ ದೊರೆಯುತ್ತದೆ ಅಂತ ಹೇಳಿದ್ದಾರೆ. ಉದಾಹರಣೆಯನ್ನು ನೋಡಿ, ಅಕ್ಷರಪೂರ್ವ ಸಮುದಾಯಗಳಾದ ಅಂಡಮಾನ್ ಮತ್ತು ಟ್ರೋಬ್ರಿಯಾಂಡ್ ದ್ವೀಪಗಳಲ್ಲಿನ ನಿವಾಸಿಗಳು ಕೂಡ ತಮ್ಮ ಅಸ್ತಿತ್ವದ ದೃಷ್ಟಿಯಿಂದ, ತಮ್ಮ ಜೀವನವನ್ನು ನಡೆಸಬೇಕು ಅನ್ನುವಂತಹ ದೃಷ್ಟಿಯಿಂದ ಅವಶ್ಯಕವಾದಂತಹ ಸಂಗತಿಗಳು ಯಾವ್ಯಾವು ಇದೆ ಅವುಗಳ ಕುರಿತಾಗಿ ಅಗತ್ಯವಿರುವಷ್ಟಾದರೂ ಜ್ಞಾನವನ್ನು ಹೊಂದಿದ್ರು. ಅಂದರೆ ಯಾವುದೇ ಸಮಾಜ ಇರಲಿ, ಆದಿವಾಸಿ ಸಮಾಜ ಆಗಿರಬಹುದು ಅಥವಾ ಇಂದಿನ ಆಧುನಿಕ ಸಮಾಜ ಆಗಿರಬಹುದು, ಆ ಜನತೆಗೆ ಬೇಕಾಗಿರುವಂತಹ ಅವಶ್ಯಕವಾದ ಅಂಶಗಳು ಏನಿದೆ ಅವುಗಳ ಕುರಿತಾಗಿ, ಆ ಸಂಸ್ಕೃತಿಯ ಕುರಿತಾಗಿ ಜ್ಞಾನವನ್ನು ಹೊಂದಿರ್ತಾರೆ. ಅದರ ಅರ್ಥ ಜ್ಞಾನ ಮತ್ತು ಅರಿವನ್ನು ನೀಡ್ತದೆ ಈ ಸಂಸ್ಕೃತಿ ಅನ್ನುವಂಥದ್ದು. ಜ್ಞಾನ ಮತ್ತು ಅರಿವು ಅನ್ನುವಂಥದ್ದು ಸಂಸ್ಕೃತಿಯ ಮುಖ್ಯವಾದ ಮೂಲಾಂಶ ಅಂತ ಹೇಳಬಹುದು. ಆಹಾರವನ್ನು ನಾವು ಸಂಪಾದಿಸ್ತೇವೆ, ವಸತಿಯನ್ನು ನಿರ್ಮಿಸಿಕೊಳ್ತೇವೆ, ವಸ್ತುಗಳೊಂದಿಗೆ ಒಂದೆಡೆಯಿಂದ ಇನ್ನೊಂದೆಡೆಗೆ ನಾವು ಪ್ರಯಾಣಿಸ್ತೇವೆ. ದುಷ್ಟ ಪ್ರಾಣಿಗಳಿಂದ ಕೆಲವೊಂದ್ಸಲ ನಮಗೆ ತೊಂದರೆ ಆಗ್ತದೆ. ದುಷ್ಟ ಪ್ರಾಣಿಗಳಿಂದ ಮಾತ್ರ ಅಲ್ಲ, ಶತ್ರು ಜನರಿಂದ ಕೂಡ ನಾವು ತೊಂದರೆಯನ್ನು ಅನುಭವಿಸುವುದಿದೆ. ಇಂಥ ಸಂದರ್ಭದಲ್ಲಿ ರಕ್ಷಣೆ ಪಡೆಯುವ ಒಂದು ಕೆಲಸವನ್ನು, ಸಂಸ್ಕೃತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಿದೆ ವಿದ್ಯಾರ್ಥಿಗಳೇ. ಉದಾಹರಣೆಗೆ ಚಂಡಮಾರುತ, ಸುನಾಮಿ ಬಂದಂತಹ ಸಂದರ್ಭಗಳಲ್ಲಿ ಅಥವಾ ಮಳೆಗಾಳಿ ಜೋರಾಗಿ ಬರ್ತಾ ಇದ್ದರೆ ನಾವು ರಕ್ಷಿಸಿಕೊಳ್ಳೋದಿಕ್ಕೆ ಏನೇನು ರಕ್ಷಣಾ ವಿಧಾನಗಳನ್ನು ಅಳವಡಿಸಿಕೊಳ್ತೇವೆಯೋ ಅಂತಹ ಒಂದು ಸಂಸ್ಕೃತಿಯನ್ನು ನಮ್ಮ ಜೀವನದಲ್ಲಿ ನಾವು ನಡೆಸುವುದಿದೆ, ನಮ್ಮ ಜೀವನದಲ್ಲಿ ನಾವು ಕೂಡ ಅಳವಡಿಸಿಕೊಳ್ಳುವುದಿದೆ. ಈ ಬಗೆಯ ವಿಷಯಗಳಿಗೆ ಸಂಬಂಧಿಸಿದ ಜ್ಞಾನ, ಪ್ರತ್ಯಕ್ಷವಾಗಿ ಜೀವನವನ್ನು ಮಾಡಬೇಕಾದ್ರೆ ನಮಗೆ ಅನಿವಾರ್ಯವಾಗಿ ಬೇಕಾದಂಥವುಗಳು. ಹಾಗಾಗಿ ಇಂತಹ ಒಂದು ಜ್ಞಾನದ ಅವಶ್ಯಕತೆ ಕೂಡ ಇದೆ. ಇಂತಹ ಒಂದು ಜ್ಞಾನ ಕೂಡ ಸಿಗುವಂಥದ್ದು ಈ ಸಂಸ್ಕೃತಿಯಿಂದ. ಆಧುನಿಕ ಸಮಾಜದಲ್ಲಿ ಈ ಬಗೆಯ ಜ್ಞಾನ ಬಹಳ ಸಂಕೀರ್ಣ ಸ್ವರೂಪದ್ದಾಗಿದ್ದು ಯಾವೊಬ್ಬ ವ್ಯಕ್ತಿಯೂ ಅದನ್ನು ಸಂಪೂರ್ಣವಾಗಿ ತನ್ನದಾಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸ್ಕೃತಿ ನನ್ನದು, ಇದು ನನಗೆ ಮಾತ್ರ ಸೀಮಿತವಾದದ್ದು ಅಂತ ಹೇಳಿ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಳೆ ಬರುವಂತಹ ಸಂದರ್ಭದಲ್ಲಿ, ಚಂಡಮಾರುತ ಬರುವಂತಹ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಜ್ಞಾನವನ್ನು ವಿಧಾನವನ್ನು ನಾವು ಅನುಸರಿಸುವುದಿದೆ. ಯಾಕಾಗಿ ನಾವು ರಕ್ಷಿಸಲ್ಪಡಬೇಕು ಅನ್ನುವಂಥದ್ದಕ್ಕಾಗಿ. ಹೀಗಿರುವಾಗ ಕೇವಲ ನಾನು ಮಾತ್ರ, ನಾನೊಬ್ಬನೇ, ನಾನೊಬ್ಬಳೆ ರಕ್ಷಣೆಯನ್ನು ಹೊಂದಬೇಕು. ಉಳಿದವರು ಯಾರು, ನಾನು ಯಾವ ವಿಧಾನವನ್ನು ಅನುಸರಿಸಿದ್ದೇನೋ ಆ ವಿಧಾನವನ್ನು ಅವರು ಅನುಸರಿಸಬಾರ್ದು ಅಂತ ಹೇಳಿ ಕಟ್ಟುನಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬರಿಂದ ಒಬ್ಬರಿಗೆ, ಈ ಸಂಸ್ಕೃತಿ ಅನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಹಂಚಲ್ಪಟ್ಟಿರುವಂಥ ಒಂದು ಅಂಶ ಅಂತ ಹೇಳಿ ನಾವು ಅರ್ಥೈಸಿಕೊಳ್ಬೇಕಾಗ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಸಂಸ್ಕೃತಿಯನ್ನು ಅಳವಡಿಸಿಕೊಂಡಾಗ ನಾವು ಒಂದು ಬಗೆಯ ಜ್ಞಾನವನ್ನು, ಅರಿವನ್ನು ಹೊಂದುತ್ತೇವೆ. ಎರಡನೇದಾಗಿ, HM ಜಾನ್ಸನ್ ಅವರ ಪ್ರಕಾರ ನಂಬಿಕೆಗಳು ಸಂಸ್ಕೃತಿಯ ಮೂಲಾಂಶಗಳು. ಯಾವುದು? ನಂಬಿಕೆಗಳು ಸಂಸ್ಕೃತಿಯ ಮೂಲಾಂಶಗಳು. ವಿಷಯ, ವಿಚಾರ ಅಥವಾ ವಸ್ತುಗಳನ್ನು ಸತ್ಯವೆಂದು ಭಾವಿಸಿ ಸ್ವೀಕರಿಸುವುದನ್ನು ನಂಬಿಕೆ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ, ನಂಬಿಕೆ ಅಂತ ಹೇಳಿದ್ರೇನು? ಯಾವುದಾದ್ರೂ ಒಂದು ವಿಷಯ ಆಗಿರಬಹುದು, ವಿಚಾರ ಆಗಿರಬಹುದು, ಅಥವಾ ವಸ್ತುಗಳನ್ನು ನಾವು ಸತ್ಯ ಅಂತ ಹೇಳಿ ಭಾವಿಸಿ ಸ್ವೀಕರಿಸ್ತೇವೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ, ಅದಕ್ಕೆ ನಂಬಿಕೆ ಅಂತ ಹೇಳಬಹುದು. ಯಾವುದೇ ನಂಬಿಕೆ ಇರಲಿ, ಅದು ಪ್ರತ್ಯಕ್ಷ ಅನುಭವದ ದೃಷ್ಟಿಯಿಂದ ಅದು ಸತ್ಯವಿರಬಹುದು ಅಥವಾ ಅಸತ್ಯ ಕೂಡ ಇರಬಹುದು. ಅದರಲ್ಲಿ ಭಯಾನಕ ರೋಗಗಳಿಂದ ಮುಕ್ತರಾಗುವುದಕ್ಕಾಗಿ ದೆವ್ವ ಭೂತಗಳಿಗೆ ಪ್ರಾಣಿಗಳನ್ನು ಬಲಿ ಕೊಡುವಂತಹ ಸಂಪ್ರದಾಯ ಜನರಲ್ಲಿದೆ, ಹೌದಲ್ವಾ? ತಾವು ಕೂಡ ಕೇಳಿದ್ದೀರಿ ಈ ಬಗ್ಗೆ. ದೈವ ಭೂತಗಳನ್ನು ಅಥವಾ ದೆವ್ವಗಳನ್ನು ನಂಬುವಂಥವರು ಭಯಾನಕ ರೋಗಗಳಿಂದ ಮುಕ್ತರಾಗುವುದಕ್ಕೆ ಅಥವಾ ಯಾವುದೋ ಒಂದು ತೊಂದರೆಯಿಂದ ಮುಕ್ತರಾಗುವುದಕ್ಕೆ ಪ್ರಾಣಿಗಳನ್ನು ಬಲಿ ಕೊಡುವ ವಿಧಾನವನ್ನು ಅನುಸರಿಸ್ತಾರೆ. ಈ ಒಂದು ಸಂಸ್ಕೃತಿ ಎನ್ನುವಂಥದ್ದು ನಂಬಿಕೆಯ ಮೂಲಕ ಬಂದಿರುವಂಥದ್ದು. ಅಲ್ಲದೆ ಹಳ್ಳಿಯ ನಾಟಿ ವೈದ್ಯರುಗಳು ಮಂತ್ರತಂತ್ರಗಳೊಂದಿಗೆ ರೋಗ ನಿವಾರಕ ಔಷಧ ನೀಡ್ತಾರೆ. ತಾವು ಕೂಡ ಗಮನಿಸಿರಬಹುದು, ಒಂದು ಹಳ್ಳಿಯಲ್ಲಿ ನಾಟಿ ವೈದ್ಯರಿರ್ತಾರೆ, ಆದರೆ ಜನರಿಗೆ ಯಾವ ರೀತಿಯ ನಂಬಿಕೆ ಇರ್ತದೆ? ಮಾಟ ಮಂತ್ರಗಳಿಂದ ಮಾತ್ರ ನನ್ನಲ್ಲಿರುವಂತಹ ರೋಗ ಗುಣ ಆಗಬಹುದು, ಗುಣ ಆಗ್ತದೆ ಅಂತ ಹೇಳಿ ನಂಬಿಕೆ, ವಿಶ್ವಾಸ ಇರ್ತದೆ. ಅಂತಹ ಸಂದರ್ಭದಲ್ಲಿ ಕೆಲವೊಂದು ನಾಟಿ ವೈದ್ಯರುಗಳು, ಹಳ್ಳಿಯಲ್ಲಿರುವಂತಹ ನಾಟಿ ವೈದ್ಯರುಗಳು ಮಾಟ ಮಂತ್ರದ ಪ್ರಯೋಗ ಮಾಡುವುದರ ಮೂಲಕ ತಾವು ಔಷಧವನ್ನು ನೀಡುವುದಿದೆ. ಜನರೇನಂತ ಭಾವಿಸ್ತಾರೆ, ಓ ನಾಟಿ ವೈದ್ಯರು ಮಾಟ ಮಂತ್ರ ಮಾಡಿದ್ದಾರೆ, ಹಾಗಾಗಿಯೇ ನಾನು ರೋಗ ಮುಕ್ತನಾಗಿದ್ದೇನೆ ಅಂತ ಹೇಳಿ ಭಾವಿಸ್ತಾರೆ. ಆದರೆ ನಾಟಿ ವೈದ್ಯರು ನೀಡಿದಂತಹ ರೋಗ ನಿವಾರಕ ಔಷಧಿ ರೋಗವನ್ನು ಗುಣ ಮಾಡಿದೆ ಅಂತ ಹೇಳಿ ಜನರಿಗೆ ನಂಬಿಕೆ ಇರುವುದಿಲ್ಲ. ಮಾಟ ಮಂತ್ರದಿಂದಲೇ ಆ ರೋಗ ಗುಣ ಆದದ್ದು ಅಂತ ಹೇಳಿ ಭಾವಿಸ್ತಾರೆ. ಇಂತಹ ಒಂದು ನಂಬಿಕೆ ಕೂಡ ಸಂಸ್ಕೃತಿಯ ಮೂಲಾಂಶ. ಇದು ಕೇವಲ ಹಳ್ಳಿಯಲ್ಲಿ ಮಾತ್ರ ಕಂಡುಬರುವಂಥದ್ದಲ್ಲ, ಎಲ್ಲ ರೀತಿಯ ನಾಗರಿಕ ಜನರು ಕೂಡ ತಮ್ಮದೇ ಆದ ನಂಬಿಕೆಗಳನ್ನು ಸೃಷ್ಟಿಸಿಕೊಂಡು ಅದನ್ನು ತಮ್ಮ ಮುಂದಿನ ತಲೆಮಾರಿಗೆ ವರ್ಗಾಯಿಸ್ತಾರೆ. ಒಂದು ತಲೆಮಾರಿನಲ್ಲಿ ಒಂದು ರೀತಿಯ ನಂಬಿಕೆ ಇದ್ರೆ ಅದು ಮುಂದಿನ ತಲೆಮಾರಿಗೂ ಕೂಡ ವರ್ಗಾಯಿಸಲ್ಪಡ್ತದೆ ಅಂತ ಹೇಳಬಹುದು. ಉದಾಹರಣೆಗೆ, ಪಾಶ್ಚಿಮಾತ್ಯರಲ್ಲಿ ಮೊಲದ ಕಾಲು ಶುಭವನ್ನು ಸೂಚಿಸ್ತದೆ ಅನ್ನುವಂತಹ ನಂಬಿಕೆ ಇದೆ. ಹಾಗೆ 13 ಅನ್ನುವಂತಹ ಸಂಖ್ಯೆ ಏನಿದೆ ಅದು ಅಶುಭವಾದದ್ದು ಅಂತ ಹೇಳಿ ನಂಬಿಕೆ ಇದೆ. ಯಾರಲ್ಲಿ? ಪಾಶ್ಚಿಮಾತ್ಯರಲ್ಲಿ. ಪರೀಕ್ಷಿಸಲು ಸಾಧ್ಯವಾಗಬಹುದಾದ ಅಥವಾ ಆಗದೇ ಇರುವ ಎಲ್ಲ ಬಗೆಯ ನಂಬಿಕೆಗಳು ಸಂಸ್ಕೃತಿಯ ಮೂಲಾಂಶಗಳು. ಯಾವುದೇ ನಂಬಿಕೆ ಇರಲಿ, ಅದು ಸಾಧ್ಯವಾಗಬಹುದು ಅಥವಾ ಅಸಾಧ್ಯವಾಗಿರಬಹುದು. ಆ ನಂಬಿಕೆಗಳು ಸತ್ಯ ಇರಬಹುದು, ಅಸತ್ಯವಾಗಿರಬಹುದು, ಅವೆಲ್ಲವೂ ಕೂಡ ಸಂಸ್ಕೃತಿಯ ಮೂಲಾಂಶಗಳು. ಮೂರನೆಯ ಮೂಲಾಂಶ ಯಾವುದು ಅಂತ ಹೇಳಿದರೆ ಮೌಲ್ಯಗಳು ಮತ್ತು ನಿಯಮಗಳು. HM ಜಾನ್ಸನ್ ತತ್ವಶಾಸ್ತ್ರಜ್ಞರ ಪ್ರಕಾರ ಮೌಲ್ಯಗಳು ಮತ್ತು ನಿಯಮಗಳು ಸಂಸ್ಕೃತಿಯ ಮೂಲಾಂಶಗಳು. ಯಾವುದೇ ಸಂಸ್ಕೃತಿಯಲ್ಲಾದರೂ ಹಲವಾರು ಮೌಲ್ಯಗಳನ್ನು ಮತ್ತು ನಿಯಮಗಳನ್ನು ನಾವು ಕಾಣ್ತೇವೆ. ನಾಗರಿಕ ಸಮಾಜ ಆಗಿರಬಹುದು, ಆದಿವಾಸಿ ಸಮಾಜ ಆಗಿರಬಹುದು, ಎಲ್ಲ ಸಮಾಜಗಳಲ್ಲೂ ಕೂಡ ಹಲವಾರು ಮೌಲ್ಯಗಳು ಮತ್ತು ನಿಯಮಗಳು ಇರ್ತವೆ. ಈ ಮೌಲ್ಯಗಳು ವ್ಯಕ್ತಿಗಳ ಮನೋಭಾವನೆಗಳಿಂದ ಬೇರ್ಪಡಿಸಲಾಗದಂತಹ ವಾಸ್ತವಿಕ ಶಕ್ತಿ ಅಂತಲೇ ಹೇಳಬಹುದು. ವ್ಯಕ್ತಿಗಳ ಮನೋಭಾವಗಳಿಂದ ಬೇರ್ಪಡಿಸಲಾಗದಂತಹ ವಾಸ್ತವಿಕ ಶಕ್ತಿಗಳು, ಅವುಗಳನ್ನು ಬಿಟ್ಟು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೌಲ್ಯಗಳು ಮತ್ತು ನಿಯಮಗಳು ಸಂಸ್ಕೃತಿಯ ಮೂಲಾಂಶಗಳು. ಯಾವುದು ಮೌಲ್ಯಗಳು ಅಂತ ಹೇಳಿ ತಮಗೆಲ್ಲ ಒಂದು ಪ್ರಶ್ನೆ ಮೂಡಿರಬಹುದು. ಹೌದು ತಾನೇ ವಿದ್ಯಾರ್ಥಿಗಳೇ, ಮೌಲ್ಯಗಳು ಒಳ್ಳೆಯದು ಮತ್ತು ಅಭಿಲಾಷಯುಕ್ತವಾದುದು ಎಂಬುದನ್ನು ಅಳೆದು ನಿರ್ಧರಿಸುವ ಮಾಪಕಗಳು. ಮೌಲ್ಯಗಳಂದರೆ ಏನು ವಿದ್ಯಾರ್ಥಿಗಳೇ? ಒಳ್ಳೆಯದು ಯಾವುದು ಅಂತ ಹೇಳಿ, ಅದೇ ರೀತಿ ನಮ್ಮ ಅಭಿಲಾಷೆಗೆ ತಕ್ಕದಾದುದು ಯಾವುದು ಅನ್ನೋದನ್ನು ಅಳೆದು ನಿರ್ಧರಿಸುವಂತಹ ಮಾನದಂಡ ಅಥವಾ ಮಾಪಕಗಳೇ ಮೌಲ್ಯಗಳು. ಅಥವಾ ವಸ್ತುಗಳ ಬಗೆಗಿನ ಸಾಪೇಕ್ಷ ಅಭಿಲಾಷೆಯನ್ನು ಕುರಿತು ಸಮೂಹಗಳು ಹೊಂದಿರಬಹುದಾದ ಕಲ್ಪನೆಗಳೇ ಮೌಲ್ಯಗಳು. ಮೌಲ್ಯಗಳನ್ನು ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಅರ್ಥೈಸಿಕೊಳ್ಳಬಹುದು. ವಸ್ತುಗಳ ಬಗೆಗಿನ ಸಾಪೇಕ್ಷ ಅಭಿಲಾಷೆಯನ್ನು ಕುರಿತು ಸಮೂಹಗಳು ಹೊಂದಿರಬಹುದಾದಂತಹ ಕಲ್ಪನೆಗಳು, ಸಾಮಾಜಿಕ ಸಂಬಂಧಗಳಲ್ಲಿ ಇರುವಂತಹ ಹಾಗೂ ಸಾಂಸ್ಥೀಕರಣಗೊಂಡ ನೈತಿಕ, ಧಾರ್ಮಿಕ ಹಾಗೂ ರಾಷ್ಟ್ರೀಯ ಮೌಲ್ಯಗಳು ಇಲ್ಲಿ ಹೆಚ್ಚು ಪ್ರಮುಖವಾದವುಗಳು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಮೌಲ್ಯಗಳನ್ನು ಸಮಾಜದ ನಾಲ್ಕು ಉಪವ್ಯವಸ್ಥೆಗಳಾದ ಸರ್ಕಾರ, ಕುಟುಂಬ, ಆರ್ಥಿಕತೆ ಹಾಗೂ ಇವುಗಳೊಂದಿಗೆ ಸಂಬಂಧಿಸಿದಂತೆ ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಸೂಕ್ತವಾದದ್ದು. ಸಾಮಾಜಿಕ ಸಾಂಸ್ಥೀಕರಣಗೊಂಡ ನೈತಿಕ, ಧಾರ್ಮಿಕ, ರಾಷ್ಟ್ರೀಯ ಮೌಲ್ಯಗಳು ಹೆಚ್ಚು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಇಲ್ಲಿ ಮೌಲ್ಯಗಳನ್ನು ಸಮಾಜದ ನಾಲ್ಕು ಉಪವ್ಯವಸ್ಥೆಗಳಾದ ಸರ್ಕಾರ, ಕುಟುಂಬ, ಆರ್ಥಿಕತೆ ಹಾಗೂ ಧರ್ಮಗಳೊಂದಿಗೆ ಸಂಬಂಧಿಸಿದಂತೆ ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಸೂಕ್ತ ಅಂತ ಹೇಳಿ ಅನಿಸ್ತದೆ. ಈ ಉಪವ್ಯವಸ್ಥೆಗಳ ಕಾರ್ಯಗಳು ಸಾಮಾನ್ಯವಾಗಿ ಮೌಲ್ಯಗಳ ಮುಖಾಂತರವೇ ರೂಪಿತ ಆಗಿರ್ತದೆ. ಯಾವುದೇ ಕುಟುಂಬ ಆಗಿರಬಹುದು, ಅರ್ಥವ್ಯವಸ್ಥೆ ಆಗಿರಬಹುದು ಅಥವಾ ಧಾರ್ಮಿಕ ವ್ಯವಸ್ಥೆ ಆಗಿರಬಹುದು, ಈ ಎಲ್ಲ ಉಪವ್ಯವಸ್ಥೆಗಳು ಮೌಲ್ಯಗಳ ಮುಖಾಂತರವೇ ರೂಪುಗೊಂಡಿರ್ತದೆ. ಆದರೂ ಕೂಡ ಈ ಉಪವ್ಯವಸ್ಥೆಗಳಿಗೆ ಸಂಬಂಧಿಸಿದ ಮೌಲ್ಯಗಳನ್ನು ಸಮಾನ ಅಂತ ಹೇಳಿ ಪರಿಗಣಿಸುವುದಿಲ್ಲ. ಅವುಗಳಲ್ಲಿರುವಂತಹ ಮೌಲ್ಯಗಳೆಲ್ಲವೂ ಸಮಾನ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಮೌಲ್ಯಗಳು ಅಥವಾ ಕೌಟುಂಬಿಕ ಮೌಲ್ಯಗಳು ಅಥವಾ ಆರ್ಥಿಕ ಮೌಲ್ಯಗಳು ಅಥವಾ ಧಾರ್ಮಿಕ ಮೌಲ್ಯಗಳು, ಹೀಗೆ ಯಾವುದಾದ್ರೂ ಒಂದು ಬಗೆಯ ಮೌಲ್ಯಗಳು ಪ್ರಾಬಲ್ಯವನ್ನು ಹೊಂದಿರ್ತದೆ, ಹೆಚ್ಚು ಪ್ರಬಲವಾಗಿರ್ತದೆ ಅಂತ ಹೇಳಿ ಅರ್ಥೈಸಿಕೊಳ್ಬೇಕು ವಿದ್ಯಾರ್ಥಿಗಳೇ. ಉದಾಹರಣೆಗೆ ಜಪಾನ್ನಲ್ಲಿ ರಾಜಕೀಯ ಮೌಲ್ಯಗಳು ಕ್ರಿಸ್ತಶಕ 1600 1900 ಹೆಚ್ಚು ಪ್ರಬಲವಾಗಿತ್ತು. ಉಳಿದ ಆರ್ಥಿಕ, ಕೌಟುಂಬಿಕ, ಧಾರ್ಮಿಕ ಮೌಲ್ಯಗಳು ಅವುಗಳಿಗೆ ಅಧೀನವಾಗಿದ್ದವು. ಆ ಸಂದರ್ಭದಲ್ಲಿ ಯಾವ ಸಂದರ್ಭ? ಕ್ರಿಸ್ತಶಕ 1600 ಭಾರತದಲ್ಲಿ ಈ ಧಾರ್ಮಿಕ ಮೌಲ್ಯಗಳು ಇದೇ ರೀತಿ ಪ್ರಬಲವಾಗಿ ಇದ್ದವು. ಅಮೆರಿಕಾದಲ್ಲಿ ಯಾವ ಮೌಲ್ಯಗಳು ಹೆಚ್ಚು ಪ್ರಬಲವಾಗಿದ್ದವು ಅಂತ ಹೇಳ್ಬೋದು? ಅಮೆರಿಕಾದಲ್ಲಿ ಆರ್ಥಿಕ ಮೌಲ್ಯಗಳು ಹೆಚ್ಚು ಪ್ರಬಲವಾಗಿದ್ದವು. ಭಾರತದಲ್ಲಿ ಧಾರ್ಮಿಕ ಮೌಲ್ಯಗಳು ಈ ಹಿಂದೆ ಹೆಚ್ಚು ಪ್ರಬಲವಾಗಿದ್ದರೆ ಅಮೆರಿಕಾದಲ್ಲಿ ಆರ್ಥಿಕ ಮೌಲ್ಯಗಳು ಹೆಚ್ಚು ಪ್ರಬಲವಾಗಿರ್ತದೆ. ಮೌಲ್ಯಗಳು ಮತ್ತು ನಿಯಮಗಳನ್ನು ಹೆಚ್.ಎಂ. ಜಾನ್ಸನ್ ಅವರು ಸಂಸ್ಕೃತಿಯ ಮೂಲಾಂಶ ಅಂತ ಹೇಳಿ ಪ್ರತಿಪಾದಿಸಿದ್ದಾರೆ. ಸಮಾಜಶಾಸ್ತ್ರ ವಿಲಿಯಮ್ಸ್ ಅವರ ಪ್ರಕಾರ ಪ್ರಬಲ ಮೌಲ್ಯವನ್ನು ನಿರ್ಧರಿಸಲು 4 ಮಾನಕಗಳನ್ನು ಬಳಸಬಹುದು. ಸಮಾಜಶಾಸ್ತ್ರಜ್ಞ ವಿಲಿಯಮ್ಸ್ ಅವರ ಪ್ರಕಾರ ಪ್ರಬಲ ಮೌಲ್ಯಗಳನ್ನು ನಿರ್ಧರಿಸಲಿಕ್ಕೆ 4 ಮಾನಕಗಳನ್ನು ಬಳಸಬಹುದು. ಯಾವುವು ಆ 4 ಮಾನಕಗಳು? ಮೊದಲನೆಯದು ವ್ಯಾಪಕತೆ, ಎರಡನೆಯದು ಬಾಳಿಕೆ, ಮೂರನೆಯದು ತೀವ್ರತೆ, ನಾಲ್ಕನೆಯದು ಪ್ರತಿಷ್ಠೆಯ ವಾಹಕ. ಇವುಗಳನ್ನು ಪ್ರಬಲ ಮೌಲ್ಯಗಳು ಅಂತ ಸಮಾಜಶಾಸ್ತ್ರಜ್ಞ ವಿಲಿಯಮ್ಸ್ ಅವರು ಹೇಳಿದ್ದಾರೆ. ಸಮಾಜಶಾಸ್ತ್ರಜ್ಞರಾದ ವಿಲಿಯಮ್ಸ್ ಅವರು ಪ್ರಬಲ ಮೌಲ್ಯಗಳನ್ನು ನಿರ್ಧರಿಸಲು ಈ 4 ಮಾನಕಗಳನ್ನು ಬಳಸಬಹುದು ಅಂತ ಹೇಳಿದ್ದಾರೆ. ವ್ಯಾಪಕತೆ, ಮೌಲ್ಯ ಒಂದು ಜನಜೀವನದಲ್ಲಿ ವ್ಯಾಪಕವಾಗಿ ಕಾಣಬರುತ್ತಿದ್ದರೆ, ಯಾವುದಾದ್ರೂ ಒಂದು ಮೌಲ್ಯ ಜನಜೀವನದಲ್ಲಿ ವ್ಯಾಪಕವಾಗಿ ಹೆಚ್ಚಾಗಿ ಕಾಣಿಸ್ತಾ ಇದ್ರೆ, ಅದು ಬಹುಕಾಲದಿಂದಲೂ ಅನುಸರಣೆ ಕೊಂಡು ಬರ್ತಾ ಇದ್ರೆ, ಅದೇ ರೀತಿ ಜನರು ಅದಕ್ಕೆ ಹೆಚ್ಚು ಮಹತ್ವ ನೀಡಿ ಸಂಪೋಷಿಸಿಕೊಂಡು ಬಂದಿದ್ರೆ, ಅದನ್ನು ಸಂಪೋಷಿಸಿಕೊಂಡು ಬರುವ ವ್ಯಕ್ತಿಗಳು ಮತ್ತು ಸಂಘಗಳು ಸಮಾಜದಲ್ಲಿ ಪ್ರತಿಷ್ಠೆಯನ್ನು ಪಡೆದಿದ್ರೆ, ಅದನ್ನು ಪ್ರಬಲ ಮೌಲ್ಯ ಅಂತ ಹೇಳಬಹುದು. ಪ್ರಬಲ ಮೌಲ್ಯ ಅನ್ನೋದನ್ನು ಯಾವ ರೀತಿ ನಿರ್ಧರಿಸಬಹುದು? ಸಮಾಜಶಾಸ್ತ್ರಜ್ಞರಾದ ವಿಲಿಯಮ್ಸ್ ಅವರ ಪ್ರಕಾರ ಪ್ರಬಲ ಮೌಲ್ಯಗಳನ್ನು ವ್ಯಾಪಕತೆಯ ಮೂಲಕ, ಅಂದರೆ ಮೌಲ್ಯ ಒಂದು ಜನಜೀವನದಲ್ಲಿ ವ್ಯಾಪಕವಾಗಿ ಕಾಣ್ತಾ ಇದ್ದರೆ, ಅದೇ ರೀತಿ ಅದರ ಬಾಳಿಕೆಯ ಮೂಲಕ ಅದು ಬಹುಕಾಲದಿಂದ ಅನುಸರಣೆಗೊಂಡು ಬರ್ತಾ ಇದ್ದರೆ, ಮೂರನೆಯದಾಗಿ ತೀವ್ರತೆ, ಜನರು ಅದಕ್ಕೆ ಹೆಚ್ಚು ಮಹತ್ವ ನೀಡಿ ಸಂಪೋಷಿಸಿಕೊಂಡು ಬಂದಿದ್ದರೆ, ನಾಲ್ಕನೆಯದಾಗಿ ಪ್ರತಿಷ್ಠೆಯ ವಾಹಕವಾಗಿದ್ದರೆ, ಅಂದರೆ ಅದನ್ನು ಸಂಪೋಷಿಸಿಕೊಂಡು ಬರುವ ವ್ಯಕ್ತಿಗಳು ಮತ್ತು ಸಂಘಗಳು ಸಮಾಜದಲ್ಲಿ ಪ್ರತಿಷ್ಠೆಯನ್ನು ಪಡೆದಿದ್ದರೆ ಅದನ್ನು ಪ್ರಬಲ ಮೌಲ್ಯ ಅಂತ ಹೇಳಿ ನಿರ್ಧರಿಸಬಹುದು ಅಂತ ಹೇಳಿದ್ದಾರೆ. ಯಾರು? ಸಮಾಜಶಾಸ್ತ್ರಜ್ಞರಾದ ವಿಲಿಯಮ್ಸ್ ಅವರು. ಪ್ರಬಲ ಮೌಲ್ಯಗಳ ಜೊತೆಗೆ ಎಲ್ಲ ಸಮಾಜಗಳಲ್ಲೂ ಕೂಡ ದ್ವಿತೀಯ ದರ್ಜೆಯ ಅಥವಾ ಅಪ್ರಭಾವ ಮೌಲ್ಯಗಳು ಕೂಡ ಇರ್ತವೆ ಅಂತ ಹೇಳಬಹುದು. ಉದಾಹರಣೆಗೆ ಜಪಾನ್ನಲ್ಲಿ ಸೌಂದರ್ಯೋಪಾಸನೆ ಅಂತಹ ಒಂದು ಮೌಲ್ಯವಿದ್ದರೆ, ಭಾರತದಲ್ಲಿ ರಾಜಕೀಯ ಮೌಲ್ಯಗಳು ಆ ಸ್ವರೂಪದ್ದಾಗಿವೆ ಅಂತ ಹೇಳಿ ನಿರ್ಧರಿಸಬಹುದು. ಪ್ರಬಲ ಮೌಲ್ಯಗಳು ಮತ್ತು ಅಪ್ರಧಾನ ಮೌಲ್ಯಗಳ ಜೊತೆಗೆ ಮೌಲ್ಯಗಳನ್ನು ಇನ್ನೂ ಹಲವು ವಿಧಗಳಲ್ಲಿ ವಿಂಗಡಿಸಬಹುದು. ಹೇಗೆ? ಪ್ರಬಲ ಮೌಲ್ಯಗಳು ಮತ್ತು ಅಪ್ರಧಾನ ಮೌಲ್ಯಗಳ ಜೊತೆಗೆ ಮೌಲ್ಯಗಳನ್ನು ಇನ್ನೂ ಹಲವು ವಿಧಗಳಲ್ಲಿ ಯಾವ ರೀತಿ ವಿಂಗಡಿಸಬಹುದು ಅಂದರೆ, ನಿರ್ದಿಷ್ಟ ಮೌಲ್ಯಗಳು ಮತ್ತು ಸಾಮಾನ್ಯ ಮೌಲ್ಯಗಳು, ವ್ಯಕ್ತ ಅಥವಾ ಪ್ರಕಟಿತ ಮತ್ತು ಅವ್ಯಕ್ತ ಅಥವಾ ಅಪ್ರಕಟಿತ ಮೌಲ್ಯಗಳು, ಮೂರನೆಯದಾಗಿ ಸಾಧನ ಮೌಲ್ಯಗಳು ಅಥವಾ ಸಾಧ್ಯ ಮೌಲ್ಯಗಳು ಮತ್ತು ಅಂತಿಮ ಮೌಲ್ಯಗಳು ಇತ್ಯಾದಿ. ಈ ಸಮಾಜಶಾಸ್ತ್ರಜ್ಞರ ಪ್ರಕಾರ ಪ್ರಬಲ ಮೌಲ್ಯಗಳು ಮತ್ತು ಅಪ್ರಧಾನ ಮೌಲ್ಯಗಳ ಜೊತೆಗೆ ಮೌಲ್ಯಗಳನ್ನು ಬೇರೆ ರೀತಿಯಲ್ಲೂ ಕೂಡ ವಿಂಗಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದನೆಯದಾಗಿ ನಿರ್ದಿಷ್ಟ ಮೌಲ್ಯ ಮತ್ತು ಸಾಮಾನ್ಯ ಮೌಲ್ಯಗಳು, ಎರಡನೆಯದಾಗಿ ವ್ಯಕ್ತ ಅಥವಾ ಪ್ರಕಟಿತ ಅಥವಾ ಅವ್ಯಕ್ತ ಅಥವಾ ಅಪ್ರಕಟಿತ ಮೌಲ್ಯಗಳು, ಮೂರನೆಯದಾಗಿ ಸಾಧನ ಮೌಲ್ಯಗಳು, ಸಾಧ್ಯ ಮೌಲ್ಯಗಳು ಮತ್ತು ಅಂತಿಮ ಮೌಲ್ಯಗಳು ಅಂತ ಹೇಳಿ. ಈಗ ಮೌಲ್ಯಗಳು ಅಂದರೆ ಏನು, ಯಾವ ರೀತಿಯ ಮೌಲ್ಯಗಳನ್ನು ನಾವು ಕಾಣಬಹುದು ಅನ್ನೋದನ್ನು ತಾವು ಅರ್ಥೈಸಿಕೊಂಡ್ರಿ. ನಿಯಮಗಳು ಕೂಡ ಸಂಸ್ಕೃತಿಯ ಮೂಲಾಂಶಗಳಲ್ಲಿ ಒಂದಾಗಿವೆ. ನಿಯಮಗಳು ಮೌಲ್ಯಗಳಿಗೆ ನಿಕಟವಾಗಿ ಸಂಬಂಧಿಸಿದ್ದು, ಅವು ನಮ್ಮ ನಡತೆಯ ಮೇಲೆ ಒಂದು ನೀಲಿ ನಕಾಶೆ ಇದ್ದಂತೆ ನಮ್ಮ ನಡತೆಯನ್ನು ನಿರ್ಧರಿಸಲಿಕ್ಕೆ ಸಾಧ್ಯ. ನಿಯಮಗಳು ಮೌಲ್ಯಗಳಿಗೆ ನಿಕಟವಾಗಿ ಸಂಬಂಧಿಸಿದ್ದಾಗಿದೆ, ಅವು ನಮ್ಮ ನಡತೆಯ ಮೇಲೆ ನೀಲಿ ನಕಾಶೆಗಳಿದ್ದಂತೆ ಅಂತ ಹೇಳಿ ಹೇಳ್ಬೋದು. ಈ ನಿಯಮಗಳು ನಮ್ಮ ನಡತೆಯ ಆದರ್ಶ ಮಾದರಿಗಳು, ಅವು ನಮ್ಮ ನಡತೆಯ ಬಗೆಗಿನ ಸಮೂಹದ ನಿರೀಕ್ಷೆಯನ್ನು ಸೂಚಿಸುತ್ತದೆ. ನಿಯಮಗಳ ಸಮರ್ಥಕ ಶಕ್ತಿಯೇ ಮೌಲ್ಯ ಅಂತ ಹೇಳಿ ಅರ್ಥೈಸಿಕೊಳ್ಬೇಕು ವಿದ್ಯಾರ್ಥಿಗಳೇ. ನಿಯಮಗಳ ಸಮರ್ಥಕ ಶಕ್ತಿಯೇ ಮೌಲ್ಯ. ಅಂದರೆ ಸಾಮಾನ್ಯವಾಗಿ ಮೌಲ್ಯಗಳ ಆಧಾರದ ಮೇಲೆಯೇ ಅವುಗಳನ್ನು ರಚಿಸಲಾಗಿರ್ತದೆ. ಈ ನಿಯಮಗಳನ್ನು ರಚಿಸುವುದು ಹೇಗೆ? ಮೌಲ್ಯಗಳ ಆಧಾರದ ಮೇಲೆ ರಚಿಸಲಾಗಿರುವಂಥದ್ದು. ಆದ್ದರಿಂದಲೇ ಸಮಾಜಶಾಸ್ತ್ರಜ್ಞರು ನಮ್ಮ ನಡತೆಗೆ ಮಾರ್ಗದರ್ಶಕವಾಗಿರುವ ಮೌಲ್ಯಾಧಾರಿತ ನಿಯಮಗಳು ಸಾಮಾಜಿಕ ನಿಯಮಗಳು ಅಂತ ಹೇಳಿದ್ದಾರೆ. ಏನಂದಿದ್ದಾರೆ? ಸಮಾಜಶಾಸ್ತ್ರಜ್ಞರು ನಮ್ಮ ನಡತೆಗೆ ಮಾರ್ಗದರ್ಶಕವಾಗಿರುವ ಮೌಲ್ಯಾಧಾರಿತ ನಿಯಮಗಳೇ ಸಾಮಾಜಿಕ ನಿಯಮಗಳು ಅಂತ ಹೇಳಿದ್ದಾರೆ. ನಿಯಮಗಳನ್ನು ಅನುಸರಿಸುವುದರಿಂದ ಅಥವಾ ಅನುಸರಣೆ ಮಾಡುವುದರಿಂದ ಮಾತ್ರ ಮೌಲ್ಯಗಳನ್ನು ಸಂಪೋಷಣೆ ಮಾಡಲಿಕ್ಕೆ ಸಾಧ್ಯ, ಮೌಲ್ಯಗಳನ್ನು ಉಳಿಸಲಿಕ್ಕೆ ಸಾಧ್ಯ. ಹಾಗಿರುವಾಗ ನಿಯಮಗಳು ಮತ್ತು ಮೌಲ್ಯಗಳು ಒಟ್ಟುಗೂಡಿ ಸಾಕ್ತಾ ಇರ್ತವೆ. ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ಮೂಲಾಂಶಗಳಲ್ಲಿ ನಿಯಮಗಳು ಮತ್ತು ಮೌಲ್ಯಗಳು ಏನು, ಅವುಗಳು ಒಟ್ಟಿಗೆ ಸಾಕ್ತಾ ಇರ್ತವೆ. ಇದೇ ಕಾರಣಕ್ಕಾಗಿ ಹೆಚ್ ಎಂ ಜಾನ್ಸನ್ ಅವರು ಮೌಲ್ಯಗಳನ್ನು ಉನ್ನತ ಸ್ತರದ ನಿಯಮಗಳು ಅಂತ ಹೇಳಿ ಕರೆದಿದ್ದು. ಹೆಚ್ ಎಂ ಜಾನ್ಸನ್ ಅವರು ಈ ಮೌಲ್ಯಗಳು ಮತ್ತು ಸಾಮಾಜಿಕ ನಿಯಮಗಳು ಏನಿದೆ ಅವುಗಳು ಒಟ್ಟಾಗಿ ಸಾಕ್ತಾ ಇರುವ ಕಾರಣದಿಂದಾಗಿ ಉನ್ನತ ಸ್ತರದ ನಿಯಮಗಳು ಅಂತ ಹೇಳಿ ಕರೆದಿದ್ದಾರೆ. ಇವೆರಡೂ ಕೂಡ ಸಂಸ್ಕೃತಿಯ ಮುಖ್ಯವಾದಂತಹ ಮೂಲಾಂಶಗಳು. ಸಂಸ್ಕೃತಿಯ ಮುಖ್ಯವಾದ ಮೂರು ಮೂಲಾಂಶಗಳನ್ನು ನೀವು ಈಗಾಗಲೇ ಅರ್ಥೈಸಿಕೊಂಡಿದ್ದೀರಿ. ಮೊದಲನೆಯದ್ದು ಯಾವುದು? ಜ್ಞಾನ ಅಥವಾ ಅರಿವು. ಎರಡನೆಯದ್ದು ನಂಬಿಕೆಗಳು. ಮೂರನೆಯದ್ದು ಮೌಲ್ಯಗಳು ಮತ್ತು ನಿಯಮಗಳು. ಈಗ ನಾಲ್ಕನೆಯ ಮೂಲಾಂಶ ಯಾವುದು ಅಂತ ಹೇಳಿ ಹೇಳ್ತಾ ಇದ್ದೇನೆ ಕೇಳಿ. ಚಿಹ್ನೆಗಳು, ಸಂಜ್ಞೆಗಳು ಮತ್ತು ಸಂಕೇತಗಳು. ಚಿಹ್ನೆ, ಚಿಹ್ನೆಗಳು, ಸಂಜ್ಞೆಗಳು ಮತ್ತು ಸಂಕೇತಗಳನ್ನು ಸಂಸ್ಕೃತಿಯ ಮೂಲಾಂಶಗಳು ಅಂತ ಹೇಳಿ ಕರೆದಿದ್ದಾರೆ ಹೆಚ್ ಎಂ ಜಾನ್ಸನ್ ಅವರು. ಈ ಚಿಹ್ನೆಗಳು, ಸಂಜ್ಞೆಗಳು ಮತ್ತು ಸಂಕೇತಗಳನ್ನು ಪರ್ಯಾಯ ಅರ್ಥಗಳಲ್ಲಿ ಬಳಸುತ್ತಿದೆ. ಈಗ ಚಿಹ್ನೆಗಳು ಎಂಬ ಪದವನ್ನು ವಿಸ್ತೃತ ಅರ್ಥದಲ್ಲಿ ಬಳಸಿದಾಗ ಅದು ಸಂಜ್ಞೆಗಳು ಮತ್ತು ಸಂಕೇತಗಳನ್ನು ಒಳಗೊಂಡಿರ್ತದೆ, ಹೌದಾ? ಚಿಹ್ನೆಗಳು ಒಂದು ಗುರುತು ಅನ್ನುವಂಥದ್ದು ವಿಸ್ತೃತ ಅರ್ಥದಲ್ಲಿ ಬಳಸಿದಾಗ ಅದು ಸಂಜ್ಞೆಗಳು, ಸಂಕೇತಗಳನ್ನು ಒಳಗೊಂಡಿರ್ತದೆ. ಸಂಜ್ಞೆಗಳು ಮತ್ತು ಸಂಕೇತಗಳನ್ನು ಒಳಗೊಂಡಿರ್ತದೆ. ಅದೇ ರೀತಿ ಕುರುಹು ಅಥವಾ ಸಂಜ್ಞೆ, ಕುರುಹು ಅಥವಾ ಸಂಜ್ಞೆ ಎಂಬುದು ವರ್ತಮಾನ ಹಾಗೂ ಭೂತ ಭವಿಷ್ಯತ್ ಕಾಲದಲ್ಲಿ ಅಸ್ತಿತ್ವದಲ್ಲಿರಬಹುದಾದಂತಹ ವಸ್ತು. ವರ್ತಮಾನ ಹಾಗೂ ಭೂತ ಭವಿಷ್ಯತ್ ಕಾಲದಲ್ಲಿ ಅಸ್ತಿತ್ವದಲ್ಲಿರಬಹುದಾದಂತಹ ವಸ್ತು ಕುರುಹು ಅಥವಾ ಸಂಜ್ಞೆ. ಇದು ವರ್ತಮಾನ ಹಾಗೂ ಭೂತ ಭವಿಷ್ಯತ್ ಕಾಲದಲ್ಲಿ ಅಸ್ತಿತ್ವದಲ್ಲಿರಬಹುದಾದಂತಹ ವಸ್ತು, ಘಟನೆ ಅಥವಾ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಅರ್ಧ ಸುಟ್ಟು ಕರಕಲಾದ ಇಟ್ಟಿಗೆಗಳ ರಾಶಿಯನ್ನೊಳಗೊಂಡ ಮನೆಯ ಅವಶೇಷಗಳು ಈ ಹಿಂದೆ ಇದು ಬೆಂಕಿಗೆ ಸಿಲುಕಿತ್ತು ಎಂಬುದಕ್ಕೆ ಕುರುಹು ಆಗಿದೆ. ಯಾವುದು ಕುರುಹು? ಉದಾಹರಣೆ ನೋಡಿ, ಅರ್ಧ ಸುಟ್ಟು ಕರಕಲಾದಂತಹ ಇಟ್ಟಿಗೆಗಳ ರಾಶಿಯನ್ನೊಳಗೊಂಡ ಮನೆಯ ಅವಶೇಷಗಳು ಏನನ್ನು ಸೂಚಿಸ್ತದೆ? ಆ ಮನೆಗೆ, ಇಟ್ಟಿಗೆಗಳಿಂದ ತಯಾರಿಸಿದಂತಹ ಆ ಮನೆಗೆ ಬೆಂಕಿ ತಗುಲಿತ್ತು ಅಂತ ಹೇಳಿ ಸೂಚಿಸ್ತದೆ. ಅದು ಕುರುಹಾಗಿ ಉಳಿದುಕೊಂಡಿರುವಂಥದ್ದು. ಅದೇ ರೀತಿ ಒದ್ದೆಯಾದ ರಸ್ತೆಯು ಈ ಹಿಂದೆ ಮಳೆ ಸುರಿದಿತ್ತು ಎಂಬುದಕ್ಕೆ ಒಂದು ಕುರುಹು. ಮಳೆ ಬಂದಿದೆ, ಯಾವುದೋ ಒಂದು ಸಂದರ್ಭದಲ್ಲಿ ಮನೆಯ ಒಳಗಿರ್ತೇವೆ, ಯಾವುದೋ ಒಂದು ಕೆಲಸದಲ್ಲಿ ಮಗ್ನರಾಗಿರ್ತೇವೆ, ಅಂತಹ ಸಂದರ್ಭದಲ್ಲಿ ಹೊರಗೆ ಮಳೆ ಬಂದದ್ದು ನಮಗೆ ಗೊತ್ತಿರುವುದಿಲ್ಲ. ಅಂದಾಗ ನಾವು ಹೊರಗೆ ಬಂದು ನೋಡಿದಾಗ ಏನಾಗಿರ್ತದೆ, ಮಳೆ ಬಿಟ್ಟು ಆಗಲೇ ಹೋಗಿರ್ತದೆ, ಆದರೆ ನೆಲವೆಲ್ಲ, ಭೂಮಿಯೆಲ್ಲ ಒದ್ದೆ ಆಗಿರ್ತದೆ, ಮಳೆ ನೀರು ಬಿದ್ದದ್ದು ಗೊತ್ತಾಗ್ತದೆ. ವಾತಾವರಣದಲ್ಲಿ ಇರುವಂತಹ ತೇವಾಂಶವನ್ನು ನೋಡಿ ಕೂಡ ನಮಗೆ ಗೊತ್ತಾಗುದಿದೆ, ಓ ಮಳೆ ಬಂದಿದೆ ಅಂತ ಹೇಳಿ. ಇವೆಲ್ಲ ಕುರುಹುಗಳು ಅಂತ ಹೇಳಬಹುದು. ಸಂಕೇತಗಳು ಅಥವಾ ಪ್ರತೀಕಗಳು ವಸ್ತುವಿನ, ಘಟನೆಯ ಅಥವಾ ಪರಿಸ್ಥಿತಿಯ ಇರುವಿಕೆಯನ್ನು ಸಾರುವುದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಯ ಮನಸ್ಸಿನಲ್ಲಿ ಕೆಲವು ಕಲ್ಪನೆಗಳನ್ನು ಹುಟ್ಟಿಕೊಳ್ಳುವಂತೆ ಮಾಡುತ್ತದೆ. ವ್ಯಕ್ತಿಯ ಮನಸ್ಸಿನಲ್ಲಿ ಕೆಲವೊಂದು ಕಲ್ಪನೆಗಳನ್ನು ಹುಟ್ಟು ಹಾಕ್ತವೆ ಸಂಕೇತಗಳು. ಈ ಕಲ್ಪನೆಗಳು ಪ್ರಾತಿನಿಧಿಕ ಸ್ವರೂಪದ್ದಾಗಿರ್ತದೆ. ಉದಾಹರಣೆಗೆ, ಜಿಂಕೆ ಅಥವಾ ಹಂಸ ಇಂತಹ ಕಲ್ಪನೆಗಳು ವಾಸ್ತವಿಕವಾಗಿ ಅವುಗಳು ನಮ್ಮ ಎದುರು ಇರದಿದ್ದರೂ ಕೂಡ ನಿಶ್ಚಿತ ರೂಪದ ಕಲ್ಪನೆಯನ್ನು ಮನಸ್ಸಿನಲ್ಲಿ ಮೂಡ್ತದೆ. ಓ ಜಿಂಕೆ ಎಂದಾಗ ಮೈ ತುಂಬ ಚುಕ್ಕೆ ಚುಕ್ಕೆಗಳಿರ್ತವೆ, ಹಾಗೆಯೇ ನಾಲ್ಕು ಕಾಲುಗಳಿರ್ತವೆ ಅಂತ ಹೇಳಿ ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕಲ್ಪನೆಯನ್ನು ಮನಸ್ಸಿನಲ್ಲಿ ಮೂಡಿಸ್ತದೆ. ಚಿಹ್ನೆಗಳು, ಸಂಜ್ಞೆಗಳು ಮತ್ತು ಸಂಕೇತಗಳು ಸಂಸ್ಕೃತಿಯ ಮುಖ್ಯವಾದ ಮೂಲಾಂಶಗಳಲ್ಲಿ ಒಂದು ಅಂತ ಹೆಚ್ ಎಂ ಜಾನ್ಸನ್ ಅವರು ಹೇಳಿರುವಂಥದ್ದು. ಎಲ್ಲ ಸಮಾಜಗಳಲ್ಲೂ ಕೂಡ ಭಾಷೆ ಮುಖ್ಯವಾಗಿ ಸಂಕೇತ ವ್ಯವಸ್ಥೆಯಾಗಿರ್ತದೆ. ಭಾಷೆಯ ಮೂಲಕ ನಾವು ವ್ಯವಹರಿಸುವುದಿದೆ. ಸಂಕೇತ ವ್ಯವಸ್ಥೆಯಾಗಿ ಭಾಷೆ ಕಾರ್ಯನಿರ್ವಹಿಸ್ತದೆ. ಅಕ್ಷರಪೂರ್ವ ಸಮಾಜಗಳಲ್ಲಿ ಭಾಷೆಯು ಮಾತಿನ ಸ್ವರೂಪದಲ್ಲಿ ಮಾತ್ರ ಇರುವುದರಿಂದ ಅವರ ಸಂಸ್ಕೃತಿಯು ತುಂಬ ಇತಿಮಿತಿಗಳಿಂದ ಕೂಡಿರ್ತದೆ ಅಂತ ಹೇಳಿ ಹೇಳಬಹುದು. ಪೂರ್ವ ಸಮಾಜದಲ್ಲಿ ಹಿಂದಿನ ಸಮಾಜದ ಪದ್ಧತಿ ಯಾವ ರೀತಿ ಇತ್ತು? ಭಾಷೆಯು ಮಾತಿನ ಸ್ವರೂಪದಲ್ಲಿ, ಬರಹದಲ್ಲಿ ಇರಲಿಲ್ಲ, ಬರೀ ಮಾತಿನ ಸ್ವರೂಪದಲ್ಲಿ ಮಾತ್ರ ಇದ್ದ ಕಾರಣದಿಂದಾಗಿ ಸಂಸ್ಕೃತಿ ತುಂಬ ಇತಿಮಿತಿಗಳಿಂದ ಕೂಡಿತ್ತು ಅಂತ ಹೇಳಿ ಹೇಳ್ಬೋದು. ಆದರೆ ಆಧುನಿಕ ಸಮಾಜದಲ್ಲಿ ಭಾಷೆಯು ಲಿಖಿತ ರೂಪದಲ್ಲಿ ಕೂಡ ಇದೆ, ಬರವಣಿಗೆ ರೂಪದಲ್ಲಿ ಕೂಡ ಭಾಷೆಯು ಇದೆ. ಇದು ಮಾನವನ ಸಂಗ್ರಹಿತ ಜ್ಞಾನವನ್ನು ಪುಸ್ತಕ ರೂಪದಲ್ಲಿ ಸಂಕೇತವಾಗಿರಿಸಲು ಸಾಧ್ಯವಿದೆ. ಆದ್ದರಿಂದ ಯಾವುದೇ ಭಾಷೆಯ ಪುಸ್ತಕಗಳ ಸಂಗ್ರಹಣೆ ಶ್ರೀಮಂತ ಸಂಸ್ಕೃತಿಯೊಂದಕ್ಕೆ ಕೀಲಿಕೈ ಅಂತ ಹೇಳಬಹುದು. ಅದೇ ರೀತಿ ವಿದ್ಯಾರ್ಥಿಗಳೇ, ಭಾಷೆಯ ಒಂದು ರೂಪವಾದ ಮಾತು ಎಂಬುದು ಭಾಷೆಯ ಇನ್ನೊಂದು ರೂಪವಾದಂತಹ ಮಾತು. ಈಗಾಗಲೇ ತಾವು ಅರ್ಥೈಸಿಕೊಂಡಿದ್ದೀರಿ, ಲಿಖಿತ ರೂಪದಲ್ಲಿ ಕೂಡ ಇದೆ ಅನ್ನುವಂಥದ್ದು. ಅದೇ ರೀತಿ ಮಾತಿನ ರೂಪದಲ್ಲಿ ಇರುವಂಥದ್ದು ಭಾಷೆ. ತಲೆಬಾಗುವುದು, ವಂದಿಸುವುದು, ಕೈಜೋಡಿಸಿ ಪ್ರಾರ್ಥಿಸುವುದು, ಹಸ್ತಲಾಘವ ಮಾಡುವಂಥದ್ದು, ಕೆಂಗಣ್ಣು ಬಿಡುವುದು ಮುಂತಾದ ಭಾವಾಭಿನಯಗಳನ್ನು ಒಳಗೊಂಡಿರ್ತದೆ. ಇವೆಲ್ಲವೂ ಸಂಬಂಧಿತ ಸಂಸ್ಕೃತಿಯಲ್ಲಿ ಸಾಂಕೇತಿಕ ಅರ್ಥ ನೀಡುವಂಥದ್ದು ಅಂತ ಹೇಳಬಹುದು. ಕೈಜೋಡಿಸಿ ಏನೋ ಮಾಡ್ತಾ ಇದ್ದಾರೆ ಅಂದರೆ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥೈಸಿಕೊಳ್ಬಹುದು. ಕೆಲವೊಂದು ಭೌತಿಕ ವಸ್ತುಗಳು, ವಸ್ತು ರೂಪದಲ್ಲಿ ಇರುವಂತಹವುಗಳು ಕೂಡ ಸಂಕೇತಗಳ ವಾಹಕವಾಗಿ ಬಳಸಲ್ಪಡ್ತದೆ. ಹೇಗೆ? ಉದಾಹರಣೆಯನ್ನು ಗಮನಿಸಿ. ಧ್ವಜ ಅಥವಾ ಮೂರ್ತಿಗಳು, ಮುದ್ರೆಯುಂಗುರದಂತಹ ಲಾಂಛನಗಳು, ಅದೇ ರೀತಿ ಯಾವುದೋ ಒಂದು ಕಟ್ಟಡವನ್ನು ಕಲ್ಪಿಸಿಕೊಳ್ಳಿ, ಹಡಗು, ಪುಸ್ತಕ, ಗೋರಿ, ಬಂದೂಕು, ಮೂರ್ತಿ, ಒಂದು ನಿಗದಿತ ಭೂಪ್ರದೇಶ, ಇವೆಲ್ಲವೂ ಕೂಡ ಸಂಕೇತಗಳ ವಾಹಕಗಳಾಗಿ ಬಳಸಲ್ಪಡ್ತಾ ಇದೆ. ಇವು ಕೂಡ ಸಾಂಸ್ಕೃತಿಕ ವಾದವುಗಳು ಅಂತ ಹೇಳಿ ಅರ್ಥೈಸಬೇಕು. ಐದನೆಯ ಮೂಲಾಂಶಗಳು ಯಾವುವು ಅಂತ ಹೇಳಿದರೆ, ನಿಯಮಬದ್ಧತೆ ಇಲ್ಲದ ನಡತೆಯ ಕ್ರಮಗಳು. ನಿಯಮಬದ್ಧತೆ ಇಲ್ಲದ ನಡತೆಯ ಕ್ರಮಗಳನ್ನು ಕೂಡ ನಾವು ಸಂಸ್ಕೃತಿಯ ಮೂಲಾಂಶ ಅಂತ ಹೇಳಿ ಅರ್ಥೈಸಬೇಕಾಗ್ತದೆ. ಇದು ಹೆಚ್ ಎಂ ಜಾನ್ಸನ್ ಅನ್ನುವಂತಹ ತತ್ವಶಾಸ್ತ್ರಜ್ಞರು ನೀಡಿರುವಂತಹ ಮುಖ್ಯವಾದ ಸಂಸ್ಕೃತಿಯ ಮೂಲಾಂಶ. ನಿಯಮಬದ್ಧತೆ ಇಲ್ಲದ ನಡತೆಯ ಕ್ರಮಗಳು. ಯಾವುದೇ ಒಂದು ಸಮಾಜದಲ್ಲಿ ಕೆಲವು ರೀತಿಯ ನಡತೆಯ ಕ್ರಮಗಳಿರ್ತವೆ. ಆ ಕ್ರಮಗಳು ಕಡ್ಡಾಯವಾಗಿರುವುದಿಲ್ಲ, ಆದರೂ ಕೂಡ ಅದು ವ್ಯಕ್ತಿಯ ಅರಿವಿಲ್ಲದೆ ಪ್ರಕಟಗೊಳ್ತಾ ಇರ್ತದೆ, ವ್ಯಕ್ತಿಯ ಅರಿವಿಲ್ಲದೆ ಪ್ರಕಟಗೊಳ್ಳುವಂಥದ್ದು. ಇವು ಮುಂದೆ ನಿಯಮಬದ್ಧ ಹಾಗೂ ಸಾಂಕೇತಿಕ ನಡತೆಯ ಕ್ರಮಗಳಾಗುವ ಸಾಧ್ಯತೆ ಇರ್ತದೆ. ಎಲ್ಲರೂ ಅದನ್ನು ಬಳಸಿದ್ರೂ ಅಂದಾಗ ಅದು ಒಂದು ನಿಯಮವಾಗಿಯೂ ಕೂಡ ಮಾರ್ಪಾಡಾಗಬಹುದು, ಅಥವಾ ಸಾಂಕೇತಿಕ ನಡತೆಯ ಕ್ರಮಗಳಾಗಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಯಹೂದಿಗಳು ಕೈಗಳನ್ನು ಬಳಸಿ ಮಾಡುವಂತಹ ಭಾವಾಭಿನಯ ಏನಿತ್ತು, ಮುಖ್ಯ ಚಿಂತನೆಯೊಂದನ್ನು ಮುಂದಿರಿಸುವುದಕ್ಕಾಗಿ ಅಥವಾ ಮಾತಿನಲ್ಲಿ ನಿಗೂಢವಾಗಿ ತರ್ಕ ಅಥವಾ ವಾದವೊಂದನ್ನು ಮಾಡುವುದಕ್ಕಾಗಿ ಯಹೂದಿಗಳು ಭಾವಾಭಿನಯದ ಮೂಲಕ ವ್ಯಕ್ತಪಡಿಸ್ತಾ ಇದ್ದರು. ಆದರೆ ಇಟಲಿಯನ್ನರ ಭಾವಾಭಿನಯ ಯಾವ ರೀತಿ ಇತ್ತು ಅಂದರೆ, ಇಡೀ ತೋಳುಗಳನ್ನು ಒಳಗೊಂಡಿದ್ದು ಹೆಚ್ಚು ಭಾವಾತ್ಮಕವಾಗಿಯೂ ಇತ್ತು. ಅವರು ಭಾವಾತ್ಮಕವಾಗಿ ಒಳಗೊಂಡಿರುವಂತೆ ಭಾವಾಭಿನಯವನ್ನು ಮಾಡ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ನಿಯಮಬದ್ಧತೆ ಇಲ್ಲದ ನಡತೆಯ ಕ್ರಮಗಳು, ಕೆಲವೊಂದು ನಡತೆಯ ಕ್ರಮಗಳು ಕಡ್ಡಾಯವಾಗಿರುವುದಿಲ್ಲ, ಆದರೂ ಕೂಡ ವ್ಯಕ್ತಿಯ ಅರಿವಿಲ್ಲದೆ ಅವುಗಳು ಪ್ರಕಟಗೊಳ್ತಾ ಹೋಗ್ತದೆ. ಇಂತಹ ನಿಯಮಬದ್ಧತೆ ಇಲ್ಲದ ನಡತೆಯ ಕ್ರಮಗಳು ಕೂಡ ಸಂಸ್ಕೃತಿಯ ಮೂಲಾಂಶಗಳು ಅಂತ ಹೇಳಿ ಅರ್ಥೈಸಬೇಕು. ತಾವು ಈಗಾಗಲೇ ಸಂಸ್ಕೃತಿಯ ಮೂಲಾಂಶವನ್ನು ಅರ್ಥೈಸಿಕೊಂಡ್ರಿ. ಇನ್ನು ಸಂಸ್ಕೃತಿಯ ಪ್ರಕಾರಗಳತ್ತ ನಾವು ಹೋಗೋಣ ವಿದ್ಯಾರ್ಥಿಗಳೇ. ಸಂಸ್ಕೃತಿಯ ಪ್ರಕಾರಗಳು ಯಾವುವು ಅನ್ನೋದನ್ನು ಕೂಡ ತಾವು ಈ ಪ್ರಥಮ ಕಲಾ ಪದವಿಯ ಸಮಾಜಶಾಸ್ತ್ರದಲ್ಲಿ ಅಧ್ಯಯನ ಮಾಡಲಿಕ್ಕಿದ್ದೀರಿ. ಈಗಾಗಲೇ ಹೇಳಿರುವಂತೆ ಪ್ರತಿಯೊಂದು ಸಮಾಜ ಕೂಡ ತನ್ನದೇ ಆದ ವೈಶಿಷ್ಟ್ಯಪೂರ್ಣ ಸಂಸ್ಕೃತಿಯನ್ನು ಹೊಂದಿದೆ ಅಂತ ಹೇಳಿ ತಾವು ಅರ್ಥೈಸಿಕೊಂಡಿದ್ದೀರಿ. ಹೌದು ತಾನೇ? ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಸಮುದಾಯಗಳ ಉದಾಹರಣೆಗಳನ್ನು ಹೇಳುವಾಗ ಅಲ್ಲಿಯ ಸಂಸ್ಕೃತಿ ಹೇಗಿತ್ತು ಅನ್ನೋದು ಕೂಡ ತಮಗೆ ಸ್ವಲ್ಪ ಮಟ್ಟಿಗೆ ಅರಿವಿಗೆ ಬಂದಿದೆ, ಹೌದಲ್ವಾ? ಪ್ರತಿಯೊಂದು ಸಮಾಜವು ತನ್ನದೇ ಆದ ವೈಶಿಷ್ಟ್ಯಪೂರ್ಣ ಸಂಸ್ಕೃತಿಯನ್ನು ಹೊಂದಿರ್ತದೆ. ಅದು ನಮ್ಮ ಆಲೋಚನೆ ಆಗಿರಬಹುದು, ಅಭಿಪ್ರಾಯ ಆಗಿರಬಹುದು, ಸಂಸ್ಕಾರ ಆಗಿರಬಹುದು, ಸಮಾರಂಭ, ನೈತಿಕ ನಿಯಮಗಳು, ರೂಢಿಗಳು, ಮೌಲ್ಯಗಳು, ಆದರ್ಶ ಮುಂತಾದವುಗಳನ್ನು ಒಳಗೊಂಡಿರ್ತದೆ. ನಾವು ನೈತಿಕ ನಿಯಮಗಳನ್ನು ಅನುಸರಿಸುವುದಿದೆ, ಯಾವುದೋ ಸಂದರ್ಭದಲ್ಲಿ ರೂಢಿಗಳನ್ನು, ಮೌಲ್ಯಗಳನ್ನು, ಆದರ್ಶಗಳನ್ನು ಅಳವಡಿಸಿಕೊಳ್ತೇವೆ ನಾವು ನಿತ್ಯ ಜೀವನದಲ್ಲಿ. ಅದೇ ರೀತಿ ಸಂಸ್ಕಾರ ಸಮಾರಂಭವನ್ನು ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದಿದೆ, ಅದು ಒಂದು ಸಂಸ್ಕೃತಿಯ ಭಾಗವಾಗಿದೆಯೇ ಅಂತ ಹೇಳಬೇಕಾಗ್ತದೆ. ಅದೇ ರೀತಿ ನಾವು ಉಪಯೋಗಿಸ್ತಾ ಇರುವಂತಹ ತೀರಾ ಸರಳವಾದ ಅಥವಾ ತೀರಾ ಸಂಕೀರ್ಣ ಅಂತ ಹೇಳಿ ಏನು ಹೇಳ್ಬೋದು ಅಂತಹ ಸ್ವರೂಪದ ಕಂಪ್ಯೂಟರ್ ಯಂತ್ರದಂತಹ ಭೌತ ವಸ್ತುಗಳನ್ನು ಕೂಡ ಒಳಗೊಂಡಿರುವಂಥದ್ದು. ಉದಾಹರಣೆಗೆ ನಾವು ಪೆನ್ನನ್ನು ಸಾಮಾನ್ಯವಾಗಿ ಬರೆಯಲಿಕ್ಕೆ ಬಳಸುವುದಿದೆ. ಇತ್ತೀಚೆಗೆ ಸ್ವಲ್ಪ ಬದಲಾವಣೆಯಾಗಿ ಕಂಪ್ಯೂಟರ್ನಲ್ಲಿ ಟೈಪಿಂಗ್ ಮಾಡುವ ಮುಖಾಂತರ ಬರೆಯುವಂತಹ ಪ್ರಯತ್ನ ಇದೆ. ಇಂತಹ ಒಂದು ಹವ್ಯಾಸ ಏನಿದೆ, ಅಭ್ಯಾಸ ಏನಿದೆ, ಅಭ್ಯಾಸ ಕ್ರಮ ಏನಿದೆ, ಇವು ಒಂದು ರೀತಿಯ ಸಂಸ್ಕೃತಿಯ ಭಾಗ ಅಂತ ಹೇಳಿ ನಾವು ಅರ್ಥೈಸಿಕೊಳ್ಬೇಕು. ಅದೇ ರೀತಿ ನೈತಿಕ ನಿಯಮಗಳು, ರೂಢಿ, ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ರೂಢಿ, ಸಂಪ್ರದಾಯ, ಮೌಲ್ಯ, ಆದರ್ಶಗಳು, ಇವುಗಳಲ್ಲಿ ಕೆಲವೊಂದ್ಸಲ ಭೌತಿಕ ಅಭೌತ ವಸ್ತುಗಳನ್ನು ಕೂಡ ಒಳಗೊಂಡಿರ್ತದೆ. ಆದರ್ಶಗಳು ಮುಂತಾದ ಅಭೌತ ವಸ್ತುಗಳನ್ನು ಒಳಗೊಂಡಿರ್ತದೆ, ಹಾಗೆಯೇ ಭೌತ ವಸ್ತುಗಳನ್ನು ಒಳಗೊಂಡಿರ್ತದೆ. ಹೇಗೆ? ಕಂಪ್ಯೂಟರ್ನಂತಹ ಯಂತ್ರವನ್ನು ಬಳಸುವಂಥದ್ದು. ಈ ರೀತಿ ಮಾನವ ಸಂಸ್ಕೃತಿ ಒಳಗೊಂಡಿರುವಂತಹ ಭೌತ ಆಗಿರಬಹುದು, ಅಭೌತ ವಸ್ತುಗಳ ಒಂದು ಸಮುಚ್ಚಯ ಅಥವಾ ಗುಂಪು ಏನಿದೆ, ಸಮೂಹ ಏನಿದೆ, ಅವುಗಳನ್ನು ಸಂಸ್ಕೃತಿಯ ಪರಿಸೂಚಿ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ, ಸಂಸ್ಕೃತಿಯ ಪರಿಸೂಚಿ ಅಂತ ಹೇಳಿದರೆ ಏನು? ಪ್ರತಿಯೊಂದು ಸಮಾಜಕ್ಕೂ ತನ್ನದೇ ಆದ ವೈಶಿಷ್ಟ್ಯಪೂರ್ಣವಾದ ಸಂಸ್ಕೃತಿ ಇರ್ತದೆ. ಅದು ನಮ್ಮ ಆಲೋಚನೆ ಆಗಿರಬಹುದು, ಅಭಿಪ್ರಾಯ ಆಗಿರ್ಬೋದು, ಸಂಸ್ಕಾರ ಸಮಾರಂಭ ಆಗಿರಬಹುದು, ನೈತಿಕ ನಿಯಮಗಳು, ರೂಢಿ, ಮೌಲ್ಯ, ಆದರ್ಶ ಮೊದಲಾದ ಅಭೌತ ವಸ್ತುಗಳನ್ನು ಒಳಗೊಂಡಿರ್ತದೆ. ಹಾಗೆಯೇ ನಾವು ನಿತ್ಯವೂ ಉಪಯೋಗಿಸುವ ಭೌತ ವಸ್ತುಗಳನ್ನು ಕೂಡ ಒಳಗೊಂಡಿರ್ತದೆ. ಈ ರೀತಿ ಮಾನವ ಸಂಸ್ಕೃತಿ ಒಳಗೊಂಡಿರುವಂತಹ ಈ ತೆರನಾದ ಈ ರೀತಿಯ ಭೌತ ಮತ್ತು ಅಭೌತ ವಸ್ತುಗಳ ಸಮುಚ್ಚಯವನ್ನು ಅಂದರೆ ಸಮೂಹವನ್ನು ಸಂಸ್ಕೃತಿಯ ಪರಿಸೂಚಿ ಅಂತ ಹೇಳಿ ಕರೆಯಲಾಗಿದೆ. ವಿದ್ಯಾರ್ಥಿಗಳೇ, ಸಂಸ್ಕೃತಿ ಪರಿಸೂಚಿ ಅಂತ ಹೇಳಿ ಹಲವಾರು ಸಮಾಜಶಾಸ್ತ್ರಜ್ಞರು ಸಂಸ್ಕೃತಿ ಪರಿಸೂಚಿಯನ್ನು ಎರಡು ಮುಖ್ಯ ಭಾಗಗಳನ್ನಾಗಿ ವರ್ಗೀಕರಿಸಿದ್ದಾರೆ. ಸಂಸ್ಕೃತಿಯ ಪ್ರಕಾರಗಳ ಬಗ್ಗೆ ಈಗ ತಾವು ತಿಳಿಲಿಕ್ಕಿದ್ದೀರಿ. ಸಮಾಜಶಾಸ್ತ್ರಜ್ಞರು ಏನು ಮಾಡಿದ್ದಾರೆ, ಈಗಾಗಲೇ ಹೇಳಿರುವ ಹಾಗೆ ಸಂಸ್ಕೃತಿಯ ಪರಿಸೂಚಿಯನ್ನು ಎರಡು ಮುಖ್ಯ ಭಾಗಗಳನ್ನಾಗಿ ಮಾಡಿದ್ದಾರೆ. ಅವುಗಳನ್ನೇ ಭೌತ ಸಂಸ್ಕೃತಿ ಹಾಗೂ ಅಭೌತ ಸಂಸ್ಕೃತಿ ಅಂತ ಹೇಳಿ ಕರೆದಿದ್ದಾರೆ. ಸಂಸ್ಕೃತಿಯ ಮುಖ್ಯವಾದ ಎರಡು ಪ್ರಕಾರಗಳು ಯಾವುವು? ಸಮಾಜಶಾಸ್ತ್ರಜ್ಞರು ಮಾಡಿರುವಂತಹ ಮುಖ್ಯವಾದ ಎರಡು ಪ್ರಕಾರಗಳು ಯಾವುದು ಅಂತ ಹೇಳಿದರೆ ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ. ಆಕ್ಬರ್ನ್ ಎನ್ನುವಂತಹ ತತ್ವಶಾಸ್ತ್ರಜ್ಞರು ಈ ವರ್ಗೀಕರಣದ ಆಧಾರದ ಮೇಲೆ ತನ್ನ ಸಾಂಸ್ಕೃತಿಕ ಪರಿವರ್ತನೆಯ ತತ್ವವನ್ನು ನಿರೂಪಿಸಿರುವಂಥದ್ದು. ಅದೇ ರೀತಿ ರಾಬರ್ಟ್ ಬೈರ್ಸ್ಟೆಡ್ ಎನ್ನುವಂತಹ ತತ್ವಶಾಸ್ತ್ರಜ್ಞರು ಹೇಳುವ ಹಾಗೆ ಎಲ್ಲ ಭೌತ ವಸ್ತುಗಳನ್ನೊಳಗೊಂಡಿರುವ ಭೌತ ಸಂಸ್ಕೃತಿಯ ಕಲ್ಪನೆಯು ತುಂಬ ಸರಳವಾದುದು ಮತ್ತು ಸ್ಪಷ್ಟವಾದುದು ಅಂತ ಹೇಳಿದ್ದಾರೆ. ಆದರೆ ಅಭೌತ ಸಂಸ್ಕೃತಿಯ ಕಲ್ಪನೆ ಮಾತ್ರ ಹೆಚ್ಚು ಅಸ್ಪಷ್ಟವಾದದ್ದು. ಅಭೌತ ಸಂಸ್ಕೃತಿಯ ಕಲ್ಪನೆ ಹೆಚ್ಚು ಅಸ್ಪಷ್ಟವಾದದ್ದು. ಭೌತಿಕ ಸ್ವರೂಪವಿಲ್ಲದೆ ಇರುವ ಸಾಂಸ್ಕೃತಿಕ ವಸ್ತುಗಳನ್ನು ಒಳಗೊಂಡಿರುವುದೇ ಅಭೌತ ಸಂಸ್ಕೃತಿ ಅಂತ ಹೇಳಿದ್ದಾರೆ. ರಾಬರ್ಟ್ ಬೈರ್ಸ್ಟೆಡ್ ಅವರ ಪ್ರಕಾರ ಭೌತಿಕ ಸ್ವರೂಪವಿಲ್ಲದೆ ಇರುವ ಸಾಂಸ್ಕೃತಿಕ ವಸ್ತುಗಳನ್ನು ಒಳಗೊಂಡಿರುವುದೇ ಅಭೌತ ಸಂಸ್ಕೃತಿ. ಈಗ ಅಭೌತ ಸಂಸ್ಕೃತಿ ಅಂದರೆ ಏನು? ಇಂಗ್ಲಿಷ್ನಲ್ಲಿ ಇದಕ್ಕೆ ನಾನ್ ಮೆಟೀರಿಯಲ್ ಕಲ್ಚರ್ ಅಂತ ಹೇಳ್ತಾರೆ. ಅಭೌತ ಸಂಸ್ಕೃತಿ, ನಾನ್ ಮೆಟೀರಿಯಲ್ ಕಲ್ಚರ್. ಅಭೌತ ಸಂಸ್ಕೃತಿಯು ಮನುಷ್ಯನ ಅಭೌತಿಕ ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ಹೇಗೆ? ಅಭೌತ ಸಂಸ್ಕೃತಿಯು ಅಮೂರ್ತ ಸ್ವರೂಪದ ಭಾಷೆ, ನಂಬಿಕೆ, ಆಚರಣೆಗಳು, ರೂಢಿ ಸಂಪ್ರದಾಯಗಳು, ಲೋಕಾಚಾರಗಳು ಏನಿದೆ, ನೈತಿಕ ನಿಯಮಗಳು ಏನಿದೆ, ಮೌಲ್ಯಾದರ್ಶಗಳು ಏನಿದೆ, ಸಿದ್ಧಾಂತಗಳು, ಜೀವನ ದರ್ಶನ, ಕಲೆ, ಸಾಹಿತ್ಯ, ನೃತ್ಯ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಮುಂತಾದಂತಹ ಸಂಸ್ಥೆಗಳನ್ನು ಒಳಗೊಂಡಿರ್ತದೆ. ಇಲ್ಲಿ ಮುಖ್ಯವಾಗಿ ನಂಬಿಕೆಗಳು, ಆಚರಣೆಗಳು, ರೂಢಿ ಸಂಪ್ರದಾಯಗಳು, ಮೌಲ್ಯಾದರ್ಶಗಳು ಅಭೌತ ಸಂಸ್ಕೃತಿಯಲ್ಲಿ ಬರುವಂತಹವುಗಳು. ಅಭೌತ ಸಂಸ್ಕೃತಿ ಮಾನವನ ಅಭೌತಿಕ ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ಅಭೌತ ಸಂಸ್ಕೃತಿ ಯಾವುದು ಹಾಗಾದರೆ ವಿದ್ಯಾರ್ಥಿಗಳೇ? ಲೋಕಾಚಾರಗಳು, ನೈತಿಕ ನಿಯಮಗಳು, ಮೌಲ್ಯಾದರ್ಶಗಳು, ನಂಬಿಕೆ, ಆಚರಣೆಗಳು, ಇವುಗಳೆಲ್ಲ ಅಭೌತ ಸಂಸ್ಕೃತಿಗೆ ಉದಾಹರಣೆ. ಈ ಅಭೌತ ಸಂಸ್ಕೃತಿ ನಮ್ಮ ಸಭ್ಯತೆ, ಶಿಷ್ಟಾಚಾರ, ಅಭಿಪ್ರಾಯ ಆಗಿರಬಹುದು, ಚಿಂತನೆಗಳು, ಮೌಲ್ಯಗಳು, ಆಸಕ್ತಿ, ಅಭಿರುಚಿಗಳು, ಹವ್ಯಾಸಗಳು, ಮನೋರಂಜನಾ ವಿಧಾನಗಳನ್ನು ಒಳಗೊಂಡಿದ್ದು ಮಾನವನ ಆಂತರಿಕ ಪ್ರಗತಿಗೆ ಸಹಾಯಕವಾದಂಥವುಗಳು. ಇವುಗಳೆಲ್ಲ ನಾವು ಮಾಡುವಂತಹ ಶಿಷ್ಟಾಚಾರ ಏನಿದೆ, ಆ ಸಂಸ್ಕೃತಿ ಏನಿದೆ, ನಮ್ಮ ಆಂತರಿಕ ಪ್ರಗತಿಗೆ ಸಂಬಂಧಿಸಿದ್ದಾಗಿರ್ತದೆ. ಅಭೌತ ಸಂಸ್ಕೃತಿಯು ಒಂದು ಜನಾಂಗದ ಅಂತರಾತ್ಮವನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಿ ಹೇಳ್ಬೋದು. ಅಭೌತ ಸಂಸ್ಕೃತಿ ಒಂದು ಜನಾಂಗದ ಅಂತರಾತ್ಮವನ್ನು ಪ್ರತಿನಿಧಿಸ್ತದೆ. ಅದು ನಮ್ಮ ಆಂತರಿಕ ಪ್ರಗತಿಗೆ ಸಂಬಂಧಿಸಿದ್ದು. ಅಭೌತ ಸಂಸ್ಕೃತಿ ಅಂದರೆ ಏನು ವಿದ್ಯಾರ್ಥಿಗಳೇ? ಅಭೌತ ಸಂಸ್ಕೃತಿ ಮಾನವನ ಅಭೌತಿಕ ಸಂಪತ್ತನ್ನು ಒಳಗೊಂಡಿದೆ. ಯಾವುದು ಆ ಭೌತಿಕ ಸಂಪತ್ತು? ನಮ್ಮ ಭಾಷೆ, ನಂಬಿಕೆ, ಆಚರಣೆ, ರೂಢಿ ಸಂಪ್ರದಾಯಗಳು, ಲೋಕಾಚಾರ, ನೈತಿಕ ನಿಯಮಗಳು, ಮೌಲ್ಯಾದರ್ಶಗಳು, ಸಿದ್ಧಾಂತಗಳು, ಜೀವನ ದರ್ಶನ, ಕಲೆ, ಸಾಹಿತ್ಯ, ಇವೆಲ್ಲವೂ ಕೂಡ ಅಭೌತ ಸಂಸ್ಕೃತಿಯಲ್ಲಿ ಬರುವಂತಹದ್ದು. ನಾನ್ ಮೆಟೀರಿಯಲ್ ಕಲ್ಚರ್ ಅಂತ ಹೇಳಿ ಹೇಳುದಿದೆ. ಅಭೌತ ಸಂಸ್ಕೃತಿ, ಇದು ಸಂಸ್ಕೃತಿಯ ಮೊದಲ ಪ್ರಕಾರ. ಎರಡನೆಯ ಪ್ರಕಾರ ಯಾವುದು ವಿದ್ಯಾರ್ಥಿಗಳೇ? ಭೌತ ಸಂಸ್ಕೃತಿ. ಭೌತ ಸಂಸ್ಕೃತಿ ಅಂದರೆ ಏನು ಅಂತ ಹೇಳಿ ನಾವು ಅರ್ಥೈಸಲೇಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ಮೆಟೀರಿಯಲ್ ಕಲ್ಚರ್ ಅಂತ ಹೇಳೋದಿದೆ. ಮೆಟೀರಿಯಲ್ ಕಲ್ಚರ್, ಭೌತ ಸಂಸ್ಕೃತಿ. ಭೌತ ಸಂಸ್ಕೃತಿಯು ಮಾನವನ ಭೌತಿಕ ಸಂಪತ್ತನ್ನು ಪ್ರತಿನಿಧಿಸ್ತದೆ. ಭೌತ ಸಂಸ್ಕೃತಿಯು ದೃಷ್ಟಿಗೆ ಗೋಚರವಾಗುವಂಥದ್ದು ಮತ್ತು ಒಂದು ವಸ್ತುವಿನ ರೂಪದಲ್ಲಿ ಮಾನವನ ಬಳಕೆಯನ್ನು ಪ್ರತಿನಿಧಿಸುವಂಥದ್ದು. ಮಾನವ ನಿರ್ಮಿತ ವಸ್ತುಗಳಾದ ಉಪಕರಣಗಳಾಗಿರಬಹುದು, ಯಾವುದಾದರೂ ಸಾಧನಗಳು, ಪೀಠೋಪಕರಣಗಳು, ಯಂತ್ರೋಪಕರಣಗಳು, ವೈಜ್ಞಾನಿಕ ಸಾಧನೆಗಳು, ಕಟ್ಟಡ, ಅಣೆಕಟ್ಟು, ರಸ್ತೆಗಳು, ಸೇತುವೆಗಳು, ಮೋಟಾರ್ ಬಂಡಿ, ಉಗಿಬಂಡಿ, ವಿಮಾನ ಮೊದಲಾದವುಗಳನ್ನು ಭೌತ ಸಂಸ್ಕೃತಿ ಅಂತ ಗುರುತಿಸಬಹುದು ವಿದ್ಯಾರ್ಥಿಗಳೇ. ಇವುಗಳು ದೃಷ್ಟಿಗೆ ಗೋಚರವಾಗುವಂಥದ್ದು, ಜೊತೆಗೆ ವಸ್ತು ರೂಪದಲ್ಲಿರ್ತದೆ. ಅದು ಮನುಷ್ಯನ ಯಾವುದೋ ಒಂದು ವೈಜ್ಞಾನಿಕ ಸಾಧನೆ ಆಗಿರಬಹುದು, ಯಂತ್ರೋಪಕರಣ ಆಗಿರಬಹುದು, ತಾವು ಈಗಾಗಲೇ ಕುಳಿತುಕೊಂಡಿರುವಂತಹ ಪೀಠೋಪಕರಣ ಆಗಿರಬಹುದು. ಇವುಗಳೆಲ್ಲ ಭೌತ ಸಂಸ್ಕೃತಿಯನ್ನು ಸೂಚಿಸ್ತದೆ. ಅಂದರೆ ಮನುಷ್ಯನು ಎಲ್ಲ ವಸ್ತುಗಳನ್ನು ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರ ಬಳಸುವಂತಹ ಸಂಪ್ರದಾಯವನ್ನು ಮಾಡಿಕೊಂಡಿದ್ದಾನೆ. ಮನುಷ್ಯ ಏನು ಮಾಡಿದ್ದಾನೆ, ನಮ್ಮ ಅಗತ್ಯಗಳಿಗೆ ಅನುಕೂಲವಾಗುವಂತಹ ಭೌತ ವಸ್ತುಗಳಾದ ಈ ಎಲ್ಲ ಈಗ ಹೇಳಿರುವಂತಹ ಉದಾಹರಣೆ ಆಗಿರ್ಬೋದು, ಮೋಟಾರ್ ಬಂಡಿ, ರಸ್ತೆ ಆಗಿರ್ಬೋದು, ಪೀಠೋಪಕರಣ ಆಗಿರ್ಬೋದು, ಇವುಗಳೆಲ್ಲವೂ ನಮಗೆ ಉಪಯೋಗವಾಗುವಂಥವುಗಳು. ಇವುಗಳನ್ನು ತನ್ನ ಜೀವನದ ಒಂದು ಭಾಗವಾಗಿ ಅಳವಡಿಸಿಕೊಳ್ತಾನೆ. ಈ ಎಲ್ಲ ಪರಿಕರಗಳನ್ನು ಭೌತ ಸಂಸ್ಕೃತಿ ಒಳಗೊಂಡಿರ್ತದೆ. ಮ್ಯಾಕೈವರ್ ಮತ್ತು ಪೇಚ್ ಎನ್ನುವಂತಹ ತತ್ವಶಾಸ್ತ್ರಜ್ಞರು ತಿಳಿಸಿರುವ ಹಾಗೆ ಸಂಸ್ಕೃತಿ ಮಾನವನ ಜೀವನದ ಎಲ್ಲ ಬಗೆಯ ಉಪಕರಣಗಳನ್ನು, ಪರಿಕರಗಳನ್ನು ಒಳಗೊಂಡಿರುವಂತಹ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಇದನ್ನೇ ನಾವು ನಾಗರಿಕತೆ ಅಂತ ಹೇಳಿ ಕರೆದಿರುವಂಥದ್ದು. ಬಹು ಹಿಂದಿನ ಸಮಾಜದಲ್ಲಿ ಯಂತ್ರೋಪಕರಣಗಳು ಇರಲಿಲ್ಲ, ಸಾಕಷ್ಟು ರೈಲುಗಾಡಿಗಳು ಇರಲಿಲ್ಲ, ವಿಮಾನಗಳು ಸಂಚರಿಸ್ತಾ ಇರಲಿಲ್ಲ. ಆದರೆ ಮನುಷ್ಯನ ಸಾಧನೆಯ ಫಲವಾಗಿ ಈ ಎಲ್ಲ ಯಂತ್ರೋಪಕರಣಗಳು, ನಮ್ಮ ದಿನನಿತ್ಯದ ಅಗತ್ಯಗಳಿಗೆ ತಕ್ಕಂತಹ ವಸ್ತುಗಳೆಲ್ಲವೂ ನಿರ್ಮಾಣವಾಗಿರುವಂಥದ್ದು. ಇವುಗಳು ಮ್ಯಾಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಸಂಸ್ಕೃತಿಯು ಮಾನವನ ಜೀವನದ ಎಲ್ಲ ಬಗೆಯ ಉಪಕರಣಗಳನ್ನು, ಪರಿಕರಗಳನ್ನು ಒಳಗೊಂಡಿರುವಂತಹ ಒಂದು ವ್ಯವಸ್ಥೆ. ಹಾಗಾಗಿ ನಾಗರಿಕತೆ ಅಂತ ಹೇಳಿ ಇದನ್ನು ಕರೆಯಲಾಗಿದೆ. ನಾಗರಿಕರು ಅಂದಾಗ ನಾವು ಎಲ್ಲ ವಸ್ತುಗಳನ್ನು ಬಳಸುವಂಥದ್ದನ್ನು ಗಮನಿಸಬಹುದು. ನಾವು ನಾಗರಿಕರಾಗಿದ್ದೇವೆ, ಈ ಎಲ್ಲ ವಸ್ತುಗಳನ್ನು ನಾವು ಬಳಸ್ತೇವೆ. ಅಭೌತ ಸಂಸ್ಕೃತಿ ಮತ್ತು ಭೌತ ಸಂಸ್ಕೃತಿ ಇವು ಪರಸ್ಪರ ಪೂರಕವಾಗಿ ಕೆಲಸ ಮಾಡುವಂಥದ್ದು. ಅಭೌತ ಸಂಸ್ಕೃತಿಯು ಸಾಮಾನ್ಯ ಅರ್ಥದಲ್ಲಿ ಸಂಸ್ಕೃತಿ ಅಂತ ಹೇಳಿಯೇ ಕರೆಯಲಾಗ್ತಾ ಇದೆ. ವಿದ್ಯಾರ್ಥಿಗಳೇ, ತಾವು ಈಗಾಗಲೇ ಅರ್ಥೈಸಿಕೊಂಡಿದ್ದೀರಿ ಭೌತ ಸಂಸ್ಕೃತಿ ಅಂದರೆ ಏನು, ಅಭೌತ ಸಂಸ್ಕೃತಿ ಅಂದರೆ ಏನು ಅಂತ ಹೇಳಿ. ಅಭೌತ ಸಂಸ್ಕೃತಿ ಮತ್ತು ಭೌತ ಸಂಸ್ಕೃತಿಗಳು ಸಂಸ್ಕೃತಿಯ ಎರಡು ಪ್ರಕಾರಗಳು. ಇವುಗಳನ್ನು ಯಾವಾಗಲೂ ನೆನಪಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದೀಗ ಪ್ರಶ್ನೋತ್ತರದ ಸಮಯ. ಏನು ಪ್ರಶ್ನೆಗಳಿವೆ ಅಂತ ಹೇಳಿ ತಾವು ಕಾದಿರಬಹುದಲ್ವ? ಹೌದು, ಇದುವರೆಗೆ ತಾವು ಸಂಸ್ಕೃತಿಯ ಮೂಲಾಂಶಗಳು ಮತ್ತು ಸಂಸ್ಕೃತಿಯ ಪ್ರಕಾರಗಳನ್ನು ತಿಳಿದುಕೊಂಡ್ರಿ. ಸಂಸ್ಕೃತಿಯ ಮೂಲಾಂಶಗಳು ಯಾವುವು ಅನ್ನೋದನ್ನು ನೆನಪಿಸ್ಕೊಳ್ತೀರಾ? ಸರಿಯಾಗಿ ಹೇಳಿದ್ರಿ, ಜ್ಞಾನ ಅಥವಾ ಅರಿವು ಮಾತ್ರ ಅಲ್ಲದೆ ನಂಬಿಕೆಗಳು, ಮೌಲ್ಯಗಳು ಮತ್ತು ನಿಯಮಗಳು, ಅದೇ ರೀತಿ ಚಿಹ್ನೆಗಳು, ಸಂಜ್ಞೆಗಳು, ಸಂಕೇತಗಳು ಹಾಗೂ ನಿಯಮಬದ್ಧತೆ ಇಲ್ಲದ ನಡತೆಯ ಕ್ರಮಗಳು, ಇವೆಲ್ಲ ಸಂಸ್ಕೃತಿಯ ಮೂಲಾಂಶಗಳು. ಇನ್ನು ಸಂಸ್ಕೃತಿಯ ಪ್ರಕಾರಗಳು ಯಾವುವು? ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ, ಇವು ಸಂಸ್ಕೃತಿಯ ಪ್ರಕಾರಗಳು. ಹಾಗಾದರೆ ಸಂಸ್ಕೃತಿಯ ಪರಿಸೂಚಿ ಅಂತ ಹೇಳಿದರೆ ಏನು ವಿದ್ಯಾರ್ಥಿಗಳೇ? ಪ್ರತಿಯೊಂದು ಸಮಾಜಕ್ಕೂ ತನ್ನದೇ ಆದ ವೈಶಿಷ್ಟ್ಯಪೂರ್ಣವಾದಂತಹ ಸಂಸ್ಕೃತಿ ಇರ್ತದೆ, ಹೌದಲ್ವೇ? ಅದು ನಮ್ಮ ಆಲೋಚನೆ, ಅಭಿಪ್ರಾಯ, ಸಂಸ್ಕಾರ, ಸಮಾರಂಭ, ನೈತಿಕ ನಿಯಮಗಳು, ರೂಢಿಗಳು, ಮೌಲ್ಯಗಳು, ಆದರ್ಶಗಳು ಮುಂತಾದ ಅಭೌತ ವಸ್ತುಗಳನ್ನು ಒಳಗೊಂಡಿರ್ತದೆ. ಅಷ್ಟು ಮಾತ್ರ ಅಲ್ಲದೆ ನಾವು ಉಪಯೋಗಿಸ್ತಾ ಇರುವ ತೀರಾ ಸರಳವಾದ ಅಥವಾ ತೀರಾ ಸಂಕೀರ್ಣ ಸ್ವರೂಪದ ಕಂಪ್ಯೂಟರ್ನಂತಹ ಭೌತ ವಸ್ತುಗಳನ್ನು ಕೂಡ ಒಳಗೊಂಡಿರ್ತದೆ. ಮಾನವ ಸಂಸ್ಕೃತಿ ಒಳಗೊಂಡಿರುವಂತಹ ಈ ತೆರನಾದ ಭೌತ ಮತ್ತು ಅಭೌತ ವಸ್ತುಗಳ ಸಮುಚ್ಚಯವನ್ನು ಸಂಸ್ಕೃತಿ ಪರಿಸೂಚಿ ಅಂತ ಕರೆಯಲಾಗಿದೆ. ಸಂಸ್ಕೃತಿಯ ಪರಿಸೂಚಿ ಅಂತ ಹೇಳಿದರೆ ಭೌತ ಮತ್ತು ಅಭೌತ ಸಂಸ್ಕೃತಿಗಳನ್ನು ಒಳಗೊಂಡಿರುವಂತಹ ಅದ್ಭುತವಾದಂತಹ ಸಮುಚ್ಚಯ. ಹಲವಾರು ಸಮಾಜಶಾಸ್ತ್ರಜ್ಞರು ಸಂಸ್ಕೃತಿಯ ಪರಿಸೂಚಿಯನ್ನು ಎಷ್ಟು ಭಾಗಗಳನ್ನಾಗಿ ವರ್ಗೀಕರಿಸಿದ್ದಾರೆ? ಮುಖ್ಯವಾಗಿ ಎರಡು ಭಾಗಗಳನ್ನಾಗಿ ವರ್ಗೀಕರಿಸಿದ್ದಾರೆ. ಅವುಗಳನ್ನೇ ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ ಎಂದು ಕರೆಯಲಾಗಿದೆ. ಆಕ್ಬರ್ನ್ ಎನ್ನುವ ತತ್ವಶಾಸ್ತ್ರಜ್ಞರು ಈ ವರ್ಗೀಕರಣದ ಆಧಾರದ ಮೇಲೆಯೇ ತನ್ನ ಸಾಂಸ್ಕೃತಿಕ ಪರಿವರ್ತನೆಯ ತತ್ವವನ್ನು ನಿರೂಪಿಸಿದ್ದಾರೆ. ರಾಬರ್ಟ್ ಬೈರ್ಸ್ಟೆಡ್ ಏನ್ ಹೇಳಿದ್ದಾರೆ, ಎಲ್ಲ ಭೌತ ವಸ್ತುಗಳನ್ನೊಳಗೊಂಡಿರುವ ಭೌತ ಸಂಸ್ಕೃತಿಯ ಕಲ್ಪನೆ ಸರಳವಾದದ್ದು ಮತ್ತು ಸ್ಪಷ್ಟವಾದದ್ದು ಅಂತ ಹೇಳಿದ್ದಾರೆ. ಆದರೆ ಅಭೌತ ಸಂಸ್ಕೃತಿಯ ಕಲ್ಪನೆ ಮಾತ್ರ ಹೆಚ್ಚು ಅಸ್ಪಷ್ಟವಾಗಿದೆ. ಯಾವುದು? ಅಭೌತ ಸಂಸ್ಕೃತಿಯ ಕಲ್ಪನೆ ಮಾತ್ರ ಹೆಚ್ಚು ಅಸ್ಪಷ್ಟವಾಗಿರುವಂಥದ್ದು. ಭೌತಿಕ ಸ್ವರೂಪ ಇಲ್ಲದೆ ಇರುವಂತಹ ಸಾಂಸ್ಕೃತಿಕ ವಸ್ತುಗಳನ್ನು ಒಳಗೊಂಡಿರುವುದೇ ಅಭೌತ ಸಂಸ್ಕೃತಿ ಅಂತ ಹೇಳಿರುವಂಥದ್ದು. ಅಭೌತ ಸಂಸ್ಕೃತಿ ಅಂದರೆ ಏನು? ಅಭೌತ ಸಂಸ್ಕೃತಿ ಮಾನವನ ಅಭೌತ ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ಅಭೌತ ಸಂಸ್ಕೃತಿಯು ಅಮೂರ್ತ ಸ್ವರೂಪದ ಭಾಷೆ, ನಂಬಿಕೆ, ಆಚರಣೆ, ರೂಢಿ, ಸಂಪ್ರದಾಯ, ಲೋಕಾಚಾರ, ನೈತಿಕ ನಿಯಮಗಳು, ಮೌಲ್ಯಾದರ್ಶಗಳು, ಸಿದ್ಧಾಂತಗಳು, ಜೀವನ ದರ್ಶನ, ಕಲೆ, ಸಾಹಿತ್ಯ, ನೃತ್ಯ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಮುಂತಾದ ಸಂಸ್ಥೆಗಳನ್ನು ಒಳಗೊಂಡಿರುವಂಥದ್ದು. ಯಾವುದು? ಅಭೌತ ಸಂಸ್ಕೃತಿ. ಅಭೌತ ಸಂಸ್ಕೃತಿ ನಮ್ಮ ಸಭ್ಯತೆ, ಶಿಷ್ಟಾಚಾರ, ಅಭಿಪ್ರಾಯ, ಚಿಂತನೆ, ಮೌಲ್ಯ, ಆಸಕ್ತಿ, ಅಭಿರುಚಿ, ಹವ್ಯಾಸಗಳು, ಹೀಗೆ ಮನೋರಂಜನಾ ವಿಧಾನಗಳನ್ನು ಕೂಡ ಒಳಗೊಂಡಿರುವಂಥದ್ದು. ಒಟ್ಟಿನಲ್ಲಿ ಇವೆಲ್ಲ ಮಾನವನ ಆಂತರಿಕ ಪ್ರಗತಿಗೆ ಸಂಬಂಧಿಸಿದ್ದಾಗಿದೆ. ವಿದ್ಯಾರ್ಥಿಗಳೇ, ಅಭೌತ ಸಂಸ್ಕೃತಿ ಒಂದು ಜನಾಂಗದ ಅಂತರಾತ್ಮವನ್ನು ಪ್ರತಿನಿಧಿಸುವುದೆಂದೇ ಹೇಳಬಹುದು. ಇನ್ನು ಭೌತ ಸಂಸ್ಕೃತಿ ಅಂದರೆ ಏನು? ಭೌತ ಸಂಸ್ಕೃತಿಯು ಹೆಸರೇ ಸೂಚಿಸುವಂತೆ ಮಾನವನ ಭೌತಿಕ ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ಭೌತ ಸಂಸ್ಕೃತಿಯು ದೃಷ್ಟಿಗೆ ಗೋಚರವಾಗುವಂಥದ್ದು ಅಂದರೆ ಮೂರ್ತ ಸ್ವರೂಪದ ಮಾನವನ ಬಳಕೆಯ ಅನೇಕಾನೇಕ ವಸ್ತುಗಳನ್ನು ಒಳಗೊಂಡಿರುವಂಥದ್ದು. ಮಾನವ ನಿರ್ಮಿತ ವಸ್ತುಗಳು ಯಾವುವು? ಅವೆಲ್ಲ ಭೌತ ಸಂಸ್ಕೃತಿಗೆ ಸೇರುವಂಥದ್ದು. ಮಾನವ ನಿರ್ಮಿತ ವಸ್ತುಗಳಾದ ಉಪಕರಣಗಳು, ಸಾಧನಗಳು, ಪೀಠೋಪಕರಣಗಳು, ಯಂತ್ರೋಪಕರಣಗಳು, ವೈಜ್ಞಾನಿಕ ಸಾಧನಗಳು, ಕಟ್ಟಡಗಳು, ಅಣೆಕಟ್ಟುಗಳು, ರಸ್ತೆ, ಸೇತುವೆ, ಮೋಟಾರ್ ಬಂಡಿ, ಉಗಿಬಂಡಿ, ವಿಮಾನ, ಮಾನವನು ತನ್ನ ಅಗತ್ಯವನ್ನು ಪೂರೈಸಿಕೊಳ್ಳುವುದಕ್ಕೆ ಯಾವೆಲ್ಲ ಈ ರೀತಿಯ ಪರಿಕರಗಳನ್ನು ನಿರ್ಮಿಸಿದ್ದಾನೆ, ಅವೆಲ್ಲ ಭೌತ ಸಂಸ್ಕೃತಿಯನ್ನು ಒಳಗೊಂಡಿರುವಂಥದ್ದು. ಮ್ಯಾಕೈವರ್ ಮತ್ತು ಪೇಜ್ ಹೇಳಿರುವ ಹಾಗೆ ಸಂಸ್ಕೃತಿಯು ಮಾನವನ ಜೀವನದ ಎಲ್ಲ ಬಗೆಯ ಉಪಕರಣಗಳನ್ನು, ಪರಿಕರಗಳನ್ನು ಒಳಗೊಂಡಿರುವಂತಹ ಒಂದು ವ್ಯವಸ್ಥೆ. ಹಾಗಾಗಿ ಇದನ್ನು ನಾಗರಿಕತೆ ಅಂತ ಕರೆಯಲಾಗಿದೆ. ವಿದ್ಯಾರ್ಥಿಗಳೇ, ಅಭೌತ ಸಂಸ್ಕೃತಿ ಮತ್ತು ಭೌತ ಸಂಸ್ಕೃತಿಗಳು ಪರಸ್ಪರ ಪೂರಕವಾಗಿ ಇರುವಂಥದ್ದು. ಅಭೌತ ಸಂಸ್ಕೃತಿಯನ್ನು ಸಾಮಾನ್ಯ ಅರ್ಥದಲ್ಲಿ ಸಂಸ್ಕೃತಿ ಅಂತಲೇ ಹೇಳಲಾಗ್ತಾ ಇದೆ. ಅಭೌತ ಸಂಸ್ಕೃತಿಯನ್ನು ಸಾಮಾನ್ಯ ಅರ್ಥದಲ್ಲಿ ಸಂಸ್ಕೃತಿ ಅಂತ ಹೇಳಿಯೇ ಕರೆಯಲಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ತಾವು ಸಂಸ್ಕೃತಿಯ ಮೂಲಾಂಶಗಳು ಹಾಗೆಯೇ ಸಂಸ್ಕೃತಿಯ ಪ್ರಕಾರಗಳನ್ನು ಅರ್ಥೈಸಿಕೊಂಡಿದ್ದೀರಿ. ಮುಂದಿನ ತರಗತಿಯಲ್ಲಿ ಸಂಸ್ಕೃತಿಯ ಹಿಂಬೀಳಿಕೆ, ಸಂಸ್ಕೃತಿಯ ಹಿಂಬೀಳಿಕೆ ಅಂದರೆ ಏನು ಅನ್ನೋದನ್ನು ಹೇಳಲಿಕ್ಕಿದ್ದೇನೆ. ವಿದ್ಯಾರ್ಥಿಗಳೇ, ಇದುವರೆಗೆ ಗಮನ ಇಟ್ಟು ತಾವು ಇಂದಿನ ಪಾಠವನ್ನು ಕೇಳಿದ್ದೀರಿ. ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಉಪನ್ಯಾಸಕರಾದ ರಶ್ಮಿ ಅಮ್ಮೆಂಬಳ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ. ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್. ನಿರ್ಮಾಣ ಮೇಲ್ವಿಚಾರಣೆ ಧ್ವನಿ ಮುದ್ರಣ ಮತ್ತು ಧ್ವನಿ ಸಂಕಲನ ರಶ್ಮಿ ಅಮ್ಮೆಂಬಳ.